ಅಲ್ಲಿ ಕಲ್ಮ ಶಾಪನೋದನ ಪಡೆದರೆ ಮೋಕ್ಷಾದಶೇಷ ಪುರುಷಾರ್ಥ ಪ್ರದೇ ಶ್ರೀಮದ್ ಭಾಗವತೆ ಷಷ್ಠ ಸ್ಕಂದೇ ಅಧ್ಯಕ್ಷತಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕೃತಾನುವಾದ ಶ್ರೀಸುಕೋವಾಚ ಹತಪುತ್ರ ದಿಚಿ ಚಕ್ರ ಮನ್ನುನ ಶೋಕದೀಪ್ತೇನ ಜ್ವಲಂತಿ ಪರಿಯಚಂತ್ಯತೆ. ಒಮ್ಮೆ ನಿನ್ನ ಪ್ರವಚನದಿಂದ ಸ್ವಲ್ಪ ಕೆಲವರು ಗೊಂದಲವಾಗಿರಬಹುದು. ಏನು ಗೊಂದಲ? ಅಂತ್ಯಕಾಲದಲ್ಲಿ ಸಂತತಂ ಚಿಂತೆಯೇನಂತ ಅಂತ್ಯಕಾಲೇ ವಿಶೇಷ ಅಂತ ಆಚಾರ್ಯರ ವಾಕ್ಯ. ಜೀವನದಲ್ಲಿ ನಾನಾ ರೀತಿಯಲ್ಲೂ ಇರುವವಾಗ ಸಾಂಸಾರಿಕವಾದ ಇದರಿಂದ ಅಕಸ್ಮಾತ್ ನೀನು ಭಗವಂತನನ್ನು ಮರೆತಿದ್ದರು, ಜೀವನದ ಕೊನೆಯ ಭಾಗದಲ್ಲಾದರೂ ನೀನು ಭಗವಂತನನ್ನು ಜ್ಞಾಪಿಸಿಕೋ. ಜ್ಞಾಪಿಸಿಕೊಂಡು ನೀನು ಆತನ ಪ್ರೀತಿ ಪಡಿಸಿದರೆ ಮುಂದಿನ ಜನ್ಮದಲ್ಲಿ ನೀನು ಪ್ರಾರಂಭಕ್ಕೇನೆ ನಿನಗೆ ಇದನ್ನು ಮುಂದುವರೆಸ್ತಾನೆ ದೇವರು. ಅದಕ್ಕೋಸ್ಕರವಾಗಿ ಹಾಗಾದರೆ ಜೀವಮಾನ ಪರ್ಯಂತ ಮಾಡಬಾರದೇರು ಅಂತ ಪರ್ಮಿಷನ್ ಅಂತ ಅಲ್ಲ. ಅದು ಜೀವಮಾನ ಪರ್ಯಂತ ಯೌವನದಲ್ಲಿ ಪ್ರೌಢಾವಸ್ಥೆಯಲ್ಲಿ ಏನು ಬೇಕಾದರೂ ಮಾಡಿಬಿಟ್ಟು ಅಂತ್ಯಕಾಲದಲ್ಲಿ ನಾವು ಸಾರಿ ಅಂತ ಹೇಳ್ಬಿಟ್ರೆ ಆಗೋಯ್ತೇನೆ ಹಾಗಾದ್ರೆ ಅಂತಂದ್ರೆ ಹಾಗಲ್ಲ. ಮಾಡೋರ್ನ ಆಗೋಗಿದೆ, ತಿನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ ಅಂತ ಅಷ್ಟು. ಹಾಗಾದ್ರೆ ಜೀವಮಾನ ಪರ್ಯಂತ ಹೇಗೆ ಬೇಕಾದ ಹಾಗೆ ಸ್ವೇಚ್ಛೆಯಾಗಿದ್ದು ಬಿಟ್ಟು ಕೊನೆಗೆ ಅಂತಂದ್ರೆ ಸಾಮಾನ್ಯವಾಗಿ ಅಂತಹ ಚೇತನೆ ಸ್ವೇಚ್ಛಾಗಿರ್ಲಿಕ್ಕೆ ದೇವರು ಬಿಡೋದೂ ಇಲ್ಲ. ಅದಕ್ಕೋಸ್ಕರವಾಗಿ ಪರಮಾತ್ಮನ ಚಿಂತೆ ಈ ಸಾಮಾನ್ಯವಾಗಿ ವೇದೋಕ್ತವಾದ ಕರ್ಮಗಳು ಮಾಡಿದುಕೊಳ್ಳೇ ನಾವು ಪುಣ್ಯ ಬರ್ತೇವೆ ಅಂತ ತಿಳ್ಕೋಬೇಕಾಗಿಲ್ಲ. ಕಾರಣ ಏನು ಅಂದ್ರೆ ಕರ್ಮದ ಹಿಂದೆ ಜ್ಞಾನವಿದ್ದಾಗ ಮಾತ್ರ ಜ್ಞಾನ ಸಾಧ್ಯ. ಕರ್ಮಣ ಜ್ಞಾನ ಮಾಪನವತಿ ಜ್ಞಾನೇನಯ್ಯೋ ಪರಂಪರ. ಕರ್ಮದಿಂದ ಜ್ಞಾನ ಅಂತ ಆಚಾರ್ಯ ಹೇಳ್ಬಿಟ್ಟು ಹಾಗ ನಾವು ಮಾತ್ರ ಅನ್ಯಥಾ ಕುರುವಂತ ಕರ್ಮ ನಿರೆಯಾಯ ಭವಿಷ್ಯತಿ ಭಾವ ತಾತ್ಪರ್ಯ ವಾಕ್ಯ. ಕರ್ಮ ಹೇಗೆ ಮಾಡಬೇಕೋ ಹಾಗೆ ಮಾಡಿದಾಗ ಸುಳ್ಳು. ಹಾಗಾಗಿ ಮತ್ತೆ ವೇದೋಕ್ತವಾದ ಕರ್ಮ ಬೇಕಿಲ್ಲೇನು? ಮಾಡಿದರೂ ಕೂಡ ಆ ಜೀವನ ಸ್ವರೂಪ ಯೋಗ್ಯತಾನುಸಾರವಾಗಿ ಬುದ್ಧಿ ಬದಲಾಗ್ತಿರ್ತದೆ. ಸ್ವರೂಪ ಯೋಗ್ಯತೆ ಅದನ್ನ ಕೃಷ್ಣ ಅಂತಾನೆ ಉದ್ಧವ ಗೀತೆಯೊಳಗೆ ಏಕಾಸ್ತ ಸ್ಕಂದದಲ್ಲಿ. ಆಗಮೋಪ ಪ್ರಜಾ ವಿದ್ಯಾ ಜನ್ಮ ಕರ್ಮಚ ಏವಚ ಧ್ಯಾನಂ ಮಂತ್ರೋತ ಸಂಸ್ಕಾರೋ ದಶೈತೆ ಗುಣಹೇತವ ಅಂದನೆ ಏಕಾಸ್ತ ಸ್ಕಂದದಲ್ಲಿ. ಏನು ವೇದಾಧ್ಯಯನ ವ್ರತ ನಿಯಮಾದಿಗಳು ದಾನ ಧರ್ಮಾದಿಗಳು ತೀರ್ಥಯಾತ್ರಾದಿಗಳು ಒಳ್ಳೆ ವಂಶದಲ್ಲಿ ಹುಟ್ಟತಕ್ಕಂಥದ್ದು ಇವೆಲ್ಲ ಏನಿದ್ದಾವೆ ಎಲ್ಲರಿಗೂ ಒಂದೇ ರೀತಿ ಫಲ ಕೊಡಲ್ಲ ಅಂತ ಹೇಳ್ಬಿಟ್ಟ ಕೃಷ್ಣ. ದಶೆಯತೆ ಗುಣಹೇತವ ಅಂತೇಳಿ ಸಾತ್ವಿಕರಿಗೆ ಸತ್ವಗುಣವೇ ಜಾಸ್ತಿ ಆಗ್ತಾ ಹೋಗ್ತದೆ, ರಾಜಸರಿಗೆ ರಜೋಗುಣವೇ ಜಾಸ್ತಿ ಆಗ್ತಾ ಇರ್ತದೆ, ತಾಮಸರಿಗೆ ತಮಗುಣವೇ ಜಾಸ್ತಿ ಆಗ್ತದೆ. ಯಾಕೆ ಹೀಗಾಗ್ತದೆ? ವೇದೋಕ್ತವಾದ ಕರ್ಮ ಮಾಡಿದ್ರು ಕೂಡ ನ್ಯಾಯವಾಗಿ ಸಾತ್ವಿಕ ಗುಣವೇ ವೃದ್ಧಿ ಆಗಬೇಕು. ಆದರೆ ಯಾಕೆ ದಶೆಯತೆ ಗುಣಹೇತವ ಅಂದ ಆ ಸ್ವರೂಪ ಗುಣ ಏನಂದ್ರೆ ಅದು ವ್ಯಕ್ತವಾಗ್ತೇ ಹೋಗ್ತೇನೆ ಬೇರೆ ಇಲ್ಲ ಅಂದ್ಬಿಟ್ಟೆ ಕೃಷ್ಣ. ಯಾಗೆ ಈಗ ಇನ್ನು ಒಂದು ಉದಾಹರಣೆ ಇಷ್ಟು ತೀರ್ಥ ಉಳಿದ್ರು ಇನ್ನು ನೂರು ಜನ ಇದ್ದಾರೆ ತೀರ್ಥ ಕೊಡೋರು, ಮತ್ ನಾವು ದೇವರ ಪೂಜೆ ಮಾಡ್ತಾ ಕೊಡ್ತೀವಿ ಇಲ್ಲ, ಆ ಒಂದು ಉದಾಹರಣೆ ತೀರ್ಥಕ್ಕೆ ನೀರು ಬೆರೆಸ್ತಾ ಹೋಗ್ತೀವಿ. ಒಂದು ಎಷ್ಟೇ ನೀರು ಬೆರೆಸ್ತು ತೀರ್ಥ ಆಗ್ತದೆ ಹೊರತು ಅದು ನೀರಾಗಲ್ಲ. ಹಾಗಲ್ಲ, ಒಂದೇ ಉದಾಹರಣೆ ಇಷ್ಟು ನೀರಿದ್ರು ಒಂದು ಕೊಡ ತೀರ್ಥ ಬೆರೆಸ್ತು ನೀರದು ಅಂದ್ರೆ ಪಾತ್ರೆ ಒಳಗೆ ಏನಿರ್ತದೋ ಅದು ವೃದ್ಧಿ ಆಗ್ತೇ ಹೊರತು ಬೇರೆ ಅಲ್ಲ. ಹಾಗೆ ಜೀವನ ಸ್ವರೂಪ ಯೋಗ್ಯತಾ ಸಾತ್ವಿಕನಾಗಿದ್ದರೆ ಸತ್ವಗುಣವೇ ಜಾಸ್ತಿ ಆಗ್ತಾ ಹೋಗ್ತದೆ. ಇನ್ನು ಅವನು ರಾಜಸ ಚೇತನಾಗಿದ್ದರೆ ರಜೋಗುಣವೇ ಜಾಸ್ತಿ ಆಗ್ತೇನೆ, ತಾಮಸ ಚೇತನಾಗಿದ್ದರೆ ತಮೋಗುಣವೇ ಜಾಸ್ತಿ ಆಗ್ತೇನೆ. ಹೌದು, ರಜೋಗುಣ ತಮೋಗುಣದ ಲಕ್ಷಣ ಏನು ಅಂತಂದ್ರೆ ಅಹಂಕಾರ ಮದ ಈ ರೀತಿ ಇರ್ತಕ್ಕಂತಹದ್ದೇನೆ ಇವೆಲ್ಲ ರಜೋ ಅಪೇಕ್ಷೆ, ಕೀರ್ತಿ ಬೇಕು ಅಂತಕ್ಕಂತಹ ಅಪೇಕ್ಷೆ, ನಾನಾ ರೀತಿಯಲ್ಲಿ ಅಪೇಕ್ಷೆಗಳು ಇದೆಲ್ಲ ರಜೋಗುಣದ ಒಂದು ಲಕ್ಷಣ. ಇವೆಲ್ಲ ಜಾಸ್ತಿ ಆಗ್ತಾ ಹೋಗ್ತಿತ್ತು. ಸ್ವಲ್ಪ ಬಂದರೂ ಕೂಡ ಅನೇಕ ವಿಧವಾಗಿರ್ತಕ್ಕಂಥ ಅಹಂಕಾರ ಮದೋನ್ಮತ್ತರಾಗ್ಬಿಡ್ತಾರೆ. ಆದ್ದರಿಂದ ಆ ರಜೋಗುಣ ಜಾಸ್ತಿ ಆಗ್ತದೆ. ಇನ್ನು ತಮೋಗುಣ ಅಂತೂ ಮಿಥ್ಯಾಜ್ಞಾನ ಜಾಸ್ತಿ ಆಗ್ತಾ ಹೋಗ್ತದೆ. ಅದಕ್ಕೋಸ್ಕರವಾಗಿ ಕರ್ಮ ಮಾಡಿದ ಕೂಡಲೇ ಸತ್ವಗುಣ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ, ಕರ್ಮದಿಂದ ಜ್ಞಾನ ಬರುತ್ತೆ ಅಂತಲೂ ಹೇಳಲಿಕ್ಕಾಗಲ್ಲ. ವೇದೋಕ್ತವಾದ ಕರ್ಮ ಮಾಡಿದಾಗಲ್ಲ ಅವನು ತಮೋ ಯೋಗ್ಯ ಚೇತನಾಗಿದೆ ಮಿಥ್ಯಾಜ್ಞಾನವೇ ಜಾಸ್ತಿ ಆಗ್ತಾ ಹೊರತು ಬೇರೆ ಇಲ್ಲ. ಅದಕ್ಕೋಸ್ಕರವಾಗಿ ಈ ಸ್ವಾಭಾವಿಕವಾಗಿ ಜನ್ಮತ್ವರ್ಯಂತ ಹೇಗೆ ಬೇಕಾದ ಹಾಗಿದ್ದು ಸ್ವೇಚ್ಛೆಯಾಗಿದ್ದು ಮಾಡಬೇಕು ಅಂತಕ್ಕಂಥ ಇನ್ನೂ ಒಂದು ನಮ್ಮ ಸಿದ್ಧಾಂತದೊಳಗೆ ಸ್ವೇಚ್ಛಾಚಾರ ಅಂಬುದು ಇಲ್ಲೇ ಇಲ್ಲ ಅಂತೇಳಿ. ಸ್ವೇಚ್ಛಾಚಾರ ಅಂತಕ್ಕಂಥದ್ದು ಇಲ್ಲೇ ಇಲ್ಲ ನಮ್ಮ ಸಿದ್ಧಾಂತದಲ್ಲಿ. ಯಾಕೆ ಅಂದ್ರೆ ಎಲ್ಲ ಡಿಸೈಡೆಡ್ ಮ್ಯಾಟರ್, ತೀರ್ಮಾನವಾಗಿರೋದ್ರಿಂದ ಸ್ವೇಚ್ಛಾಚಾರ ಅಂತಕ್ಕಂಥದ್ದು ಇಲ್ಲೇ ಇಲ್ಲ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ನಾದತ್ತೆ ಕಶ್ಯಚಿತ್ ಪಾಪಂ ನಾದತ್ತೆ ಕಶ್ಯಚಿತ್ ಪುಣ್ಯಂ ಸ್ವಭಾವ ಮನುವರ್ತತೆ ಅಂತ ಹೇಳಿದ್ರು. ಅಯ್ಯೋ ದಡ್ಡ, ಹೊಸದಾಗಿ ಪುಣ್ಯವೂ ಹುಟ್ಟಲ್ಲ ದೇಹದೊಳಗೆ, ಹೊಸದಾಗಿ ಪಾಪವೂ ಹುಟ್ಟಲ್ಲ, ಮತ್ತೆ ಸ್ವಭಾವ ಮನುವರ್ತತೆ. ನಮ್ಮ ಅನಾದಿ ಕರ್ಮ ಏನದೆ ಅದರಂತೆ ಪರಮಾತ್ಮ ಏನ್ ಮಾಡ್ತಾ ಅದರಂತೆ ನಡೀತಾ ಹೋಗ್ತೇವೆ ಹೊರತು ಬೇರೆ ಇಲ್ಲೇ ಇಲ್ಲ. ನಮ್ದೇನು ಹಿಂದಿನ ಕರ್ಮದಿಂದ ಈ ಜನ್ಮದ ಕರ್ಮ ತೀರ್ಮಾನವಾಗೋಗಿದೆ, ಡಿಸೈಡೆಡ್ ಅದು. ಸಿಡಿ ಆಗೋಗಿದೆ, ದೇವರು ಆನ್ ಮಾಡಿದ್ದಾನೆ ಸಿಡಿಯನ್ನು. ಈ ದೇಹ ಅಂತಕ್ಕಂತಹ ಒಂದು ಟಿವಿ ಒಳಗೆ ಅದು ಎಕ್ಸ್ಪೋಸ್ ಆಗ್ತದೆ ಅಷ್ಟೇ. ಹಾಗಾದ್ರೆ ಇಷ್ಟೆಲ್ಲ ಯಾಕೆ ಹೇಳಿದ್ರು? ನಾವು ಬಂದಿರೋ ಕೆಲಸ ಏನಿಲ್ಲಿ? ದೇವರು ಎಲ್ಲ ತೀರ್ಮಾನ ಮಾಡಿಬಿಟ್ಟಿದ್ರೆ ನಮ್ಮ ದೇಹದಿಂದ ಆಗ್ತಕ್ಕಂತಹ ಪುಣ್ಯ ಪಾಪ, ಹೊಸದಾಗಿ ಪುಣ್ಯವೂ ಹುಟ್ಟಲ್ಲ ಹೊಸದಾಗಿಯೂ ಪಾಪ ಹುಟ್ಟಲ್ಲ, ಸ್ವಭಾವ ಮನುವರ್ತತೆ. ಹಿಂದೆ ಏನ್ ರೆಕಾರ್ಡ್ ಆಗಿದೆ, ರೆಕಾರ್ಡ್ ಅಡ್ಡ ಸಿಡಿ ತಾನು ಆನ್ ಮಾಡಿದ್ದಾನೆ. ಹಾಗ ನಮ್ ಕರ್ತವ್ಯ ಏನ್? ಹಾಗಾದ್ರೆ ಎಲ್ಲಾ ದೇವರು ತೀರ್ಮಾನ ಮಾಡಿಬಿಟ್ಟಿದ್ದರೆ ನಾವು ಇಲ್ಲಿ ಮಾಡೋದು ಏನ್? ಹಾಗ ನಮ್ಮನ್ನ ಯಾಕೆ ತಂದ ದೇವರಿಲ್ಲಿ ಅಂತಕ್ಕಂತಹ ಪ್ರಶ್ನೆ ಬಂದಾಗ, ಕರ್ಮ ಮೋಕ್ಷಾಯ ಕರ್ಮಾನು ವಿಧತ್ತೇ ಅಗದಮ್ಯತ, ಕರ್ಮ ಕಳೆಯೋದಕ್ಕೋಸ್ಕರ ದೇವರು ತಂದಿದ್ದಾನೆ. ಕರ್ಮ ಕಳೆಯುವುದು ಆಚಾರ ಸೂತ್ರ ಭಾಷ್ಯ, ಬ್ರಹ್ಮಸೂತ್ರ ಭಾಷ್ಯ 4ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾರೆ, ಕರ್ಮನಾಶಾಖ್ಯ ಮುಖ್ಯ ಫಲವನ್ನು ನಿಗದಿ ಅಸ್ಮಿನ್ ಪಾದೆ. ಕರ್ಮ ಕಳ್ಕೊಂಬುದಕ್ಕೆ ನಾವು ಬಂದಿವಿ ಅಂದ್ರೆ ಏನು? ಕಳ್ಕೊಂಬುದು ಅಂದ್ರೆ ಏನು ಅಂದ್ರೆ, ಈಗ ನಮಗೆ ನಮ್ಮ ಸಾಧನೆ ಅಂದ್ರೆ ಏನು ಮಾಡಲು ನಾವು ತಿಳ್ಕೋಬೇಕಾಗಿರ್ತಕ್ಕಂಥ, ನಮ್ಮ ದೇಹದಿಂದ ಆಗ್ತಕ್ಕಂತಹ ಕರ್ಮಗಳು ನಮಗೆ ಲೇಪವಾಗದಂತೆ ತಪ್ಪಿಸಿಕೊಂಬುದು ಮೊದಲನೇ ಸಾಧನೆ. ಅದೇ ಕರ್ಮದಿಂದನೇನೆ ನೂರಾರು ಜನ್ಮ ಎತ್ತಲಿಕ್ಕೆ ಹೋಗುವ ಸಂಚಿತ ಕರ್ಮ ನಮಗೆ ನಾಶ ಮಾಡೋದು ಮೊದಲನೇ ಎರಡನೇ ಸಾಧನೆ. ಇದು ಗೊತ್ತಾಗಲ್ಲ, ಒಬ್ಬ ಸೈನಿಕ ಯುದ್ಧಕ್ಕೆ ಹೋಗ್ತಾನೆ, ಅವನ ಮೇಲೆ ಎರಡು ಜವಾಬ್ದಾರಿ ಇರುತ್ತೆ. ಶತ್ರುವಿನಿಂದ ಬೀಳೋ ಹೊರತೆ ತಪ್ಪಿಸಿಕೊಂಬುದು ಮೊದಲನೇ ಜವಾಬ್ದಾರಿ. ಹಾಗಾದ್ರೆ ಅವ್ರ ಕಡೆಗೆ ಅವರ ಆತ್ಮರಕ್ಷಣೆ, ಇವ್ರ ಕಡೆಗೆ ಇವರ ಆತ್ಮರಕ್ಷಣೆ ಮಾಡ್ಕೊಂಡೆ ಡ್ರಾಗ್ ಹೋಗ್ತಿದ್ದ. ಜಯ ಹಾಗಾಗಬೇಕು, ಹಾಗಲ್ಲ, ಆತ್ಮರಕ್ಷಣೆಯೂ ಮಾಡ್ಕೋಬೇಕು, ಶತ್ರು ಸಂಹಾರವೂ ಮಾಡಬೇಕು. ಆಗ ಅವನಿಗೆ ಬಹುಮಾನ ಕೊಡ್ತಾರೆ ರಾಜ. ನಮ್ ಸೇಮ್, ನಮ್ದು ಅಷ್ಟೇನೆ. ಈ ನಮ್ಮ ಆತ್ಮರಕ್ಷಣೆ ಶತ್ರು ಸಂಹಾರ ಅಂದ್ರೆ ಏನು? ಆತ್ಮರಕ್ಷಣೆ ಅಂದ್ರೆ ಈ ದೇಹದಿಂದ ಬೆಳಗ್ಗೆ ಎದ್ಮೇಲೆ ರಾತ್ರಿ ಆಗ್ತಕ್ಕಂತಹ ಯಾವ ಕರ್ಮವು ಪುನಃ ನಮ್ಮ ಹುಟ್ಟುವುದಕ್ಕೆ ಕಾರಣವಾಗದಂತೆ ಅದನ್ನ ಅಲ್ಲೇ ಡಿಸ್ಟ್ರಾಯ್ ಮಾಡುದು, ಅದಕ್ಕೆ ಮೊದಲನೇ ಸಾಧನೆ. ನಮ್ಮ ಕರ್ಮಗಳೇ ನಮ್ಗೆ ಶತ್ರು. ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಬುದ್ಧಿಯುಕ್ತೋ ಜಹಾತಿ ಹ ಉಭಯ ಸುಗ್ರದ ದುಷ್ಟತವು ಅಂತ ಹೇಳ್ತಾನೆ. ಬುದ್ಧಿವಂತ ಅಂತ ಯಾರು? ಪುಣ್ಯ ಪಾಪ ಎರಡೂ ಕೈ ಬಿಟ್ಬಿಡ್ತಾರೋ. ನಮ್ಮ ದೃಷ್ಟಿ ಏನಂದ್ರೆ ಪುಣ್ಯ ಬೇಕು ಪಾಪ ಬೇಕಿಲ್ಲ ನೋಡ್ರಿ ನಮ್ಮ ದೃಷ್ಟಿ. ಯಾಕೆ? ಪುಣ್ಯ ಸುಖಕ್ಕೆ ಕಾರಣ ಪುಣ್ಯ ಬೇಕು, ಪಾಪ ದುಃಖಕ್ಕೆ ಕಾರಣ ಪಾಪ ಇಲ್ಲ. ಎರಡು ಜ್ಞಾನಿಯಾಗಿರ್ತಕ್ಕಂಥವನು ಪುಣ್ಯವೂ ಬೇಕಿಲ್ಲ ಪಾಪವೂ ಬೇಕಿಲ್ಲ. ಯಾಕೆ ಅಂದ್ರೆ ಪುಣ್ಯ ಎನ್ನುವುದು ಒಂದು ಬಂಗಾರದ ಬೇಡಿ, ಪಾಪ ಎನ್ನುವುದು ಉಕ್ಕಿನ ಬೇಡಿ ಅಷ್ಟೇ. ಬೇಡಿ ಬೇಡಿ ಏನೇ ಬೇರೆ ಅಲ್ಲೇ ಅಲ್ಲ. ಪಾಪ ಬಹಳ ದೊಡ್ಡ ಮನುಷ್ಯ ಇವನು, ಅಪರಾಧ ಮಾಡಿದ್ದಾನೆ, ಉಕ್ಕಿನ ಬೇಡಿ ಹಾಕಿಕೊಂಡು ಕರ್ಕೊಂಡು ಹೋದ್ರಿ ಅಮರ್ಯಾದ ಅಂತ ಸ್ಪೆಷಲ್ ಆಗಿ ಬಂಗಾರದ ಬೇಡಿ ಹಾಕಿ ಬೀಜ ಒಳಗೆ ಕರ್ಕೊಂಡು ಮರ್ಯಾದೇನು? ಬಂಗಾರದ ಬೇಡಿ ಆದ್ರೂ ಹಾಗೆ ಪುಣ್ಯ ಎನ್ನುವುದು ಬಂಗಾರದ ಬೇಡಿ, ಪಾಪ ಎಂಬುದು ಉಕ್ಕಿನ ಬೇಡಿ. ಹೌದು, ಹೇಗಂತ ನೀವು ಈ ಪುಣ್ಯ ಮಾಡಿದರೂ ಅದನ್ನು ಅನುಭವಿಸಬೇಕಾದ್ರೆ ಪಂಚಾಗ್ನಿಯಲ್ಲಿ ವೇಯಬೇಕು, ಗರ್ಭವಾಸ್ತುಕ್ಕ ಅನುಭವಿಸಬೇಕು. ನಿನ್ನೆ ಹೇಳಿದಾಗ ಪಾಪ ಮಾಡಿದವನು ಗರ್ಭವಾಸ್ತುಕ್ಕ ಅನುಭವಿಸಬೇಕು, ಇನ್ನ ಪಂಚಾಗ್ನಿಯಲ್ಲಿ ಬೇಯಬೇಕು ಅಂದ. ಪುಣ್ಯ ಪಾಪ ಎರಡೂ ಒಂದೇ ಆಗುತ್ತೆ ಅವನಿಗೆ. ಇಲ್ಲಿ ಬಂದ್ಮೇಲೆ ಈ ಸ್ಥೂಲ ದೇಹ ಬಂದ್ಮೇಲೆ ಅದು ಸುಖಾನುಭವ ದುಃಖಾನುಭವ ಅದು ಬೇರೆ. ಆದ್ರೆ ಅದು ಬರೋದಕ್ಕಿಂತ ಬರೋದಕ್ಕಿನ್ನ ಮುಂಚಿತವಾಗಿ ಈ ದುಃಖ ಎಲ್ಲರೂ ಅನುಭವಿಸ್ಬೇಕು, ಈ ದುಃಖ ಎಲ್ಲರೂ ಅನುಭವಿಸಬೇಕಾಗ್ತದೆ. ಅದಕ್ಕೋಸ್ಕರವಾಗಿ ಜ್ಞಾನಿಯಾಗಿರ್ತಕ್ಕಂಥ ನನಗೆ ಪುಣ್ಯವೂ ಬೇಕಿಲ್ಲ ಪಾಪವೂ ಬೇಕಿಲ್ಲ ಸ್ವಾಮಿ, ಬುದ್ಧಿಯುಕ್ತೋ ಜಹಾತಿ ಇಹ, ಎರಡನ್ನೂ ಬಿಟ್ಟು ಅಂದ್ರೆ ಮಾಡೋದ್ ಬಿಡ್ತಾನೆ ಅಂತಲ್ಲ, ಪುಣ್ಯವನ್ನೂ ನಾನು ಮಾಡಿಲ್ಲ ಪಾಪವನ್ನೂ ನಾನು ಮಾಡಿಲ್ಲ, ಭಗವಂತ ತಾನೇ ನನ್ನೊಳಗೆ ನಿಂತ್ಕೊಂಡು ನನಗೊಳ್ಳೋದಕ್ಕೋಸ್ಕರ ಮಾಡಿದ್ದಾನೆ ಸ್ವಾಮಿ, ಇದು ನಿನ್ನ ಪೂಜೆ ಮುಗಿದೋಕ್ಕಿಷ್ಟೇ. ಹೆಚ್ಚಿನ ಪಾಂಡಿತ್ಯ ಬೇಕಿಲ್ಲ, ಹೆಚ್ಚಿನ ಘಟ್ ಮಾಡ್ಕೊಂಬೋದು ಬೇಕಿಲ್ಲ, ಇಷ್ಟು ವಿದ್ಯೆ ಒಂದು ಮನಸ್ಸಿಗೆ ಬಂದು ದಿನದಲ್ಲಿ ಒಂದು ಕರ್ಮದಲ್ಲಾದರೂ ಈ ಅನುಸಂಧಾನ ಬಂತು ಅಂದ್ರೆ ಅವನು ನಿಜವಾಗ್ಲೂ ಮೋಕ್ಷಕ್ಕೆ ಹತ್ತಿರ. ಈ ಜ್ಞಾನವಿಲ್ಲದೇನೆ ಅಜ್ಞ ಸನ್ನಾಚರನ್ನಪಿ ವಿಕರ್ಮಣ ಮೃತ್ಯೋರ್ಮುತ್ಯು ಉಪೈತಿ. ಈ ಜ್ಞಾನವಿಲ್ಲದೇನೆ ಬೆಳಗಿಂದ ಸಂಜೆವರೆಗೆ ವೇದೋಕ್ತವಾದ ಕರ್ಮ ಅವೆಲ್ಲೂ ಪಾಪಕರ್ಮ ಅನ್ಸ್ಕೊಂಡ್ಬಿಡ್ತೀವಿ, ಅದೆಲ್ಲ ಪಾಪಕರ್ಮ ಅನ್ಸ್ಕೊಂಡ್ಬಿಟ್ಟು ಮುಂದೆ ನರಕಾದಿರತ್ತು ಕೊನೆ ತಮಸ್ಸಿಗೂ ಕಾರಣವಾಗ್ತದೆ ಅಂದ್ರೆ ಅಜ್ಞ ಸನ್ನಾಚರಣ ವಿಕರ್ಮಣ ಮೃತ್ಯು ಶ್ರುತಿವಾಕ್ಯ ಉದಾಹರಿಸ್ತಾರೆ ಆಚಾರ. ಅದಕ್ಕೋಸ್ಕರ ನಮ್ಮ ಕೆಲಸ ಏನು? ಆಗೋ ಕರ್ಮ ಲೇಪವಾಗದಂತೆ ತಪ್ಪಿಸ್ಕೊಂಬುದು ಮೊದಲನೇ ಜವಾಬ್ದಾರಿ. ಅದಕ್ಕೇನು ಬಹಳ ಪಾಂಡಿತ್ಯ ಬೇಕೇ, ದುಡ್ಡು ಖರ್ಚು ಮಾಡಬೇಕೇ, ದೇಹದಂಡ ಏನೇನೇನು ಬೇಕಿಲ್ಲ. ನಾಹಂ ಕರ್ತ ಹರಿಕರ್ತ ಮೂಜ ಚರ್ಚ ಹೇಳ್ತೀವಿ, ಪ್ರತಿನಿತ್ಯವೂ ಹೇಳ್ತೀವಿ ನಾವು. ದೇವರು ಪೂಜೆ ಆದ್ಕೊಂಡು ನಾಹಂ ಕತ್ತ ಮೊದಲು ಹೇಳ್ತೀವಿ ಕೊನೆಗೆ ಹೇಳ್ತೀವಿ, ಗಿಳಿ ಪಾಠ ಒಪ್ಪಿಸ್ತಾ ಇದ್ದೀವಿ ಅಷ್ಟೇ. ಆಮೇಲೆ ನಾನು ಮಾಡಿದೆ ಅಂತ ಹೇಳ್ತೀನಿ, ನಾನು ಮಾಡಿದೆ ಅಂತ ಹೇಳಿ ಸಮರ್ಪಣೆ ಮಾಡ್ತೀವಿ. ಇನ್ನೇನು ಭಾಗ್ಯ, ನಾಹಂ ಕರ್ತ ಹರಿ ಕರ್ತ ಅಂಬೋದ್ರಿಂದ ಮನಃಪೂರ್ವಕವಾಗಿ ನಾನಲ್ಲ ಒಳಗೆ ಅಂತರ್ಯಾಮಿದ ಪರಮಾತ್ಮ ಮಾಡಿದ್ದಾನೆ ಎಂಬ ಅನುಸಂಧಾನ ಬಂದರೂ ಸಾಕು, ಬಾಯಿಂದ ಹೇಳದೆ ಹೋದ್ರೆ ಚಿಂತಿಲ್ಲ, ಭಗವಂತನಿಗೆ ಅವನು ಒಳಗಿದ್ದಾನೆ ಅರ್ಥವಾಗ್ತದೆ. ಅದರಿಂದ ಆ ಕರ್ಮ ಲೇಪಾಗಲ್ಲ, ನಾನು ಮಾಡಿದ ಕರ್ಮ ಲೇಪಾಗಲ್ಲ. ಮತ್ತೆ ಅದೇ ಕರ್ಮದಿಂದ ನೂರಾರು ಜನ್ಮ ಎತ್ತಕ್ಕೆ ಹೋಗುವ ಸಂಚಿತ ಕರ್ಮದ ಬೀಜ ಏನಿದ್ದಾವೆ ಅದನ್ನೆಲ್ಲ ನಾಶ ಮಾಡುವುದು. ಅದು ಯಾವುದು? ತತ್ಪೂಜಾ ಕರ್ಮ ಚಾಕ್ರ ಊದಷ್ಟು, ಇವೆಲ್ಲವೂ ನಿನ್ನ ಪೂಜಾ ಸ್ವಾಮಿ, ಇದೆಲ್ಲೂ ನಿನ್ನ ಪೂಜಾ, ನೀನು ಮಾಡ್ಕೊಂಡಿದ್ದೀನಿ ಪ್ರೀತ. ಇಷ್ಟು ಅನುಸಂಧಾನ ಸಂಸ್ಕೃತ ಬಂದರೆ ಪರವಾಗಿಲ್ಲ, ದೇವರಿಗೆ ಎಲ್ಲ ಭಾಷೆ ಅರ್ಥವಾಗ್ತದೆ, ಪರಮಾತ್ಮನಿಗೆ ಎಲ್ಲಾ ಭಾಷೆ ಅರ್ಥವಾಗ್ತದೆ. ಸಂಸ್ಕೃತನೇ ಬೇಕು ಅಂತಕ್ಕಂತಹದ್ದಲ್ಲ ಅವನಿಗೆಲ್ಲ, ನಮಗೆ ಯಾವ ಮಾತೃಭಾಷೆಯಲ್ಲಿ ಬರ್ತದೋ ಸರಿಯಾಗಿ ಆ ಮಾತೃಭಾಷೆಯಲ್ಲಿ ನಾವು ಪರಮಾತ್ಮನ ಪ್ರಾರ್ಥನೆ ಮಾಡಿಕೊಂಡೆ ನಮ್ಮ ಮೊರೆ ಕೇಳೇ ಕೇಳ್ತೇನೆ. ಈ ಜ್ಞಾನವಿಲ್ಲದೆ ಮಾಡಿರ್ತಕ್ಕಂತಹ ಕರ್ಮಗಳೆಲ್ಲ ಆನೆಗೆ ಮಜ್ಜನವ ಮಾಡಿಸಿದಂತೆ ಕುಂಜರ ಆನೆ ಮಜ್ಜನ ಮಾಡ್ತೀವಿ ವಿಜಯದಾಸರದು. ಅದಕ್ಕೋಸ್ಕರವಾಗಿ ನಮ್ದು ದಾಸ ಸಾಹಿತ್ಯಕ್ಕೂ ದಾಸ ಸಾಹಿತ್ಯ ಬೇರೆ ಅಲ್ಲ, ನಾವು ಆ ರೀತಿ ಆಡಬಾರದು. ಆದ್ರೆ ಇಲ್ಲಿ ದಾಸರಾಯರುಗಳೆಲ್ಲ ಯಾವುದಕ್ಕೆ ಹೆಚ್ಚಿನ ಹೈಲೈಟ್ ಮಾಡಿದ್ರು? ಉಳುಕಿದೆಲ್ಲ ಮಾಡಿಲ್ಲ ಏನು, ಹಾಗಾದ್ರೆ ವೇದವ್ಯಾಸದೇವರು ಮಾಡಿಲ್ಲ ಏನು ಅಂತ ಒಂದು ಪ್ರಶ್ನೆ ಬರ್ತದೆ. ವ್ಯಾಸೋಚ್ಚಿಷ್ಟಂ ಜಗತ್ ಸರ್ವಂ, ವೇದವ್ಯಾಸದೇವರು ಹೇಳದೇ ಇದ್ದ ಜಗತ್ತಿನಲ್ಲಿ ಇಲ್ಲೇ ಇಲ್ಲ, ಅವರು ಹೇಳಿಬಿಟ್ಟಿದ್ದೇನೆ ಯಾರು ಹೇಳಿದ್ರು ಕೊಡೋನು. ಆದರೆ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿದ್ರೆ ನಾವು ಫೇಲ್ ಆಗ್ತಾ ಇಲ್ಲ. ವೇದವ್ಯಾಸದೇವರು ಹೇಳಿರ್ತಕ್ಕಂಥದ್ರಲ್ಲೇನೆ ಅದನ್ನು ನಾವು ಸಂಸ್ಕೃತ ಭಾಷೆ ಅದು ಕೆಲವರದೇ ಸೊತ್ತದು. ಆದ್ದರಿಂದ ಅವರೇನು ಯಾವ ರೀತಿ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಮಾಡಿದ್ವಿ. ಹಾಗೆ ಎಕ್ಸ್ಟ್ರಾಕ್ಟ್ ಮಾಡೋದು ಅಂದ್ರೆ ಏನು? ಈಗ ಆಕಳು ಕೆಚ್ಚಲದೆ ಅಥವಾ ಎಮ್ಮೆ ಕೆಚ್ಚಲಿರುತ್ತೆ, ಕೆಚ್ಚಲಾಗಿ ಉಣ್ಣೆ ಅಂತಕ್ಕಂಥದ್ದು ಇರ್ತವೆ, ಒಂದು ಕ್ರಿಮಿ ಅದು, ಒಂದು ಕೀಟ. ಅದೇನು ಮಾಡ್ತಾರೆ ಅಲ್ಲಿ? ಕೇವಲ ಆ ಹತ್ತಿರಿರೋ ರಕ್ತನೇ ಹೀರ್ಕೊತ್ತದೆ, ಹತ್ತಿರಿರೋ ರಕ್ತನೇ ಹೀರ್ಕೊತ್ತದೆ. ಅದು ಸ್ವಲ್ಪ ಒಳಗೋಗ್ಬಿಡ್ತು ಅಂದ್ರೆ ಒಳ್ಳೆ ಅಮೃತೋಪಮವಾದ ಹಾಲು, ಅಮೃತೋಪಮವಾಗಿರ್ತಕ್ಕಂಥ ಹಾಲು. ಆದ್ರೆ ಅದಕ್ಕೆ ಆ ಜ್ಞಾನವಿಲ್ಲ, ಹತ್ತರು ಯಾವ್ದದ ಅಂತ ಗೊತ್ತಾದೆ. ಹಾಗೆ ನಮ್ದು ಅಷ್ಟೇ, ನಮ್ಗೇನಾಗಿದೆ? ಯಾಮಿ ಮಾಂ ಪುಷ್ಪಿತಾಂ ವಾಚಂ ಪ್ರವದಂತೆ ಅವಿಪಸ್ಥಿತ ವೇದವಾದರ್ಥಪಾರ್ಥ ನಾಣ್ಯದಸ್ತೀತಿ ಕಿಂಚನ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಭಗವದ್ಗೀತೆಯಲ್ಲಿ ಸ್ಪಷ್ಟವಾದ ವಾಕ್ಯಗಳು, ಭಾಗವತಗಳು ಬೇಕಾದಷ್ಟು ಇದ್ದಾವೆ ಅಂತ ಇಟ್ಕೊಂಡು. ನಾಣ್ಯದಸ್ತೀತಿ ಕಿಂಚನ ಯಾಮಿ ಮಾಂ ಪುಷ್ಪಿತಾಂ ವಾಚಂ ಪ್ರವದಂತೆ ಅವಿಪಸ್ಥಿತ, ವೇದದ ಮೇಲೆ ಕಾಣ್ತಕ್ಕಂತಹ ಮಾತುಗಳೆಲ್ಲವೂ ಕೂಡ ನಮ್ಗೊಳ್ಳೆ ಫಲಾಪೇಕ್ಷೆಯನ್ನು ಹುಟ್ಟಿಸ್ತಾವೆ, ಫಲಾಪೇಕ್ಷೆಯನ್ನು ಹುಟ್ಟಿಸ್ತಾ ಇದ್ದಾವೆ ನಮಗೆ. ಅದಕ್ಕೋಸ್ಕರವಾಗಿ ಆ ಮೇಲಿನ ಅರ್ಥವನ್ನೇ ತಗೊಂಡ್ಬಿಡ್ತಾರೆ ವೇದದ ಆಪಾತ ಅರ್ಥ. ಅದಕ್ಕೆ ವೇದವಾದಿಗಳು ಅಂತಾರೆ ಅವ್ರನ್ನ, ವೇದವಾದಿಗಳು ಅಂತ ಅವರು ಅಂತಾರೆ. ಅಂತ ವೇದದ ಮೇಲಿನ ಅರ್ಥವನ್ನೇ ತಗೊಂಡು ಅದನ್ನೇ ಹೇಳಿ ಇದನ್ನ ಬಿಟ್ಟು ಬೇರೆ ಮಾರ್ಗವೇ ಇಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಇದನ್ನ ಬಿಟ್ಟು ನಾಣ್ಯದ ಸ್ಥಿತಿ ಕಿಂಚನ ಇದಕ್ಕಿಂತ ಬೇರೆ ಇಲ್ಲೇ ಇಲ್ಲ, ಇಲ್ಲ. ವೇದದ ಒಳಹೊಕ್ಕು ನೋಡು, ಒಳಹೊಕ್ಕು ನೋಡಿದಾಗ ನಿಜವಾದ ವೇದ ಹೇಳ್ತಕ್ಕಂಥದ್ದು ನಿವೃತ್ತ ಕರ್ಮವನ್ನೇ ಹೊರತು ಯಾವ ಕರ್ಮವನ್ನು ವೇದ ಹೇಳ್ತಾ ಇಲ್ಲ, ವೇದಗಳು ಹೇಳ್ತಾನೆ ಇಲ್ಲ. ನಿವೃತ್ತ ಕರ್ಮವನ್ನೇ ಹೇಳ್ತಾರೆ, ನಿವೃತ್ತಂ ಕರ್ಮ ಸೇವೆಯತ ಪ್ರವೃತ್ತಂ ಮತ್ಪರುತ್ತದೆ ಜಿಜ್ಞಾಸಾಯಂ ಸಂಪ್ರವೃತ್ತೋ ನಾದ್ರಿ ಕರ್ಮಚೋದನ ಅಂತ ಉದ್ಧವ ಗೀತೆಯೊಳಗೆ ಕೃಷ್ಣನ್. ಅದಕ್ಕೋಸ್ಕರವಾಗಿ ವೇದದ ಅಪಾತತ ಅರ್ಥವನ್ನೇ ತೆಗೆದುಕೊಂಡು ಇದನ್ನ ಬಿಟ್ಟರೆ ಬೇರೆ ಮಾರ್ಗವೇ ಇಲ್ಲ ಅಂತ ತಿಳ್ಕೊಂಡು ಅವೆಲ್ಲ ಬಂಧಕವಾಗ್ತಾ ಹೋಗ್ತದೆ. ಅದೆಲ್ಲ ನಮ್ಮ ಬಂಧಕಾಗಿ ಮತ್ತೆ ತಾಯಿ ಗರ್ಭ ಪ್ರವೇಶಕ್ಕೆ ಕಾರಣವಾಗ್ತದೆ. ಅದಕ್ಕೋಸ್ಕರವಾಗಿ ಜೀವಮಾನ ಪರ್ಯಂತ ಹೇಗೆ ಬೇಕಾದ್ರೆ ಇದ್ದು ಮಾಡ್ರಿ ಅಂತ ಅಲ್ಲ ಅದರ ಅರ್ಥ ಅಂತಕ್ಕಂಥದ್ದು ಕೆಲವರಲ್ಲಿ ಕೇಳಿದ್ರು. ಹಾಗಲ್ಲ ಅರ್ಥ, ಅದು ಮಾಡುವವರು ಮಾಡಲಿ, ಮಾಡೋಕೆ ಅದು ಅವರಿಗೋಸ್ಕರ ಬೇಡ ಅಂತಲ್ಲ, ಮಾಡ್ಲಿಕ್ಕೆ ಆಗಲಿಲ್ಲ ಒಂದೇನು ಅಂದ್ರೆ ಜೀವನದ ಇದ್ರೊಳಗೆ ಸಂಗ್ರಾಮದೊಳಗೆ ಆಗಲಿಲ್ಲ, ಆಗ ನನ್ನ ಜೀವನ ವ್ಯರ್ಥವಾಯಿತು ಅಂತ ನೀನು ತಿಳ್ಕೋಬಾರ. ಮುಂದಾದ್ರೂ ನೀನು ಚಿಂತನೆ ಮಾಡು, ದೇವರು ನಿಮಗೆ ಅನುಗ್ರಹ ಮಾಡ್ತೇನೆ ಅರ್ಥ ಹೇಳ್ತಾ ಅದಷ್ಟೇ ಹೊರತು ಹೇಗೆ ಬೇಕಾದ ಸ್ವೇಚ್ಛಾಚಾರಿಗಳಾಗಿದ್ದು ಕೊನೆ ಮಾಡಬೇಕು ಅಂತಕ್ಕಂಥದ್ದು ಅರ್ಥವಲ್ಲ. ಯಾಕೆ ತಪ್ಪು ಆ ರೀತಿ ಕೆಲವರು ತಪ್ಪು ಭಾವನೆ ಬರಬಹುದು, ಆ ರೀತಿ ಭಗವದ್ ಇಚ್ಛೆ ಅಲ್ಲ. ಅದಕ್ಕೋಸ್ಕರವಾಗಿ ಹಾಗಾದ್ರೆ ಕರ್ಮಗಳೆಲ್ಲ ಮಾಡ್ತಕ್ಕಂಥವರೆಲ್ಲ ಮೋಕ್ಷವಾಗ್ತೇನು? ಸುಳ್ಳು, ಹಾಗೆ ಹೇಳಿಲ್ಲ. ಕರ್ಮ ಮಾಡ್ತಕ್ಕಂಥವರಿಗೆಲ್ಲ ಮೋಕ್ಷವಾಗ್ತೇ ಅಂತಕ್ಕಂತಹ ಸುಳ್ಳು. ಯಾಕೆ ಮೋಕ್ಷವಾಗಬೇಕಾ? ಮೋಕ್ಷ ಅಂದ್ರೆ ಬಿಡುಗಡೆ, ಮೋಕ್ಷ ಅಂದ್ರೆ ಬಿಡುಗಡೆ. ಆ ಬಿಡುಗಡೆ ಆಗ್ಬೇಕಾದ್ರೆ ಕರ್ಮ ನಾವು ಕಳ್ಕೋಬೇಕು, ಕರ್ಮ ಕಳ್ಕೊಂಡಾಗ ಮಾತ್ರ ಬಿಡುಗಡೆ. ಕರ್ಮ ನಾವು ಕೂಡಿ ಹಾಕ್ತಾ ಹೋದಾಗೆಲ್ಲ ಬಿಡುಗಡೆ ಇನ್ನೆಲ್ಲಿ ಬಂತು? ಕರ್ಮ ಕೂಡಿ ಹಾಕ್ತಾ ಹೋದಾಗೆಲ್ಲ ಬಿಡುಗಡೆ ಎಲ್ಲಿ ಬಂತು? ಅದಕ್ಕೋಸ್ಕರವಾಗಿ ಆ ರೀತಿ ಇರ್ತಕ್ಕಂತಹ ಜ್ಞಾನವೇ ನಮ್ಮ ಮೋಕ್ಷ ಕಾರಣ, ನಿವೃತ್ತ ಕರ್ಮಕ್ಕೆ ಮೋಕ್ಷ ಕಾರಣ ಅಂತ ತಿಳ್ಕೊಂಡು ಹೇಳ್ಬಿಡ್ತಷ್ಟೇ ಹೊರತು. ಇನ್ನ ಹಾಗಾದ್ರೆ ವೇದೋಕ್ತವಾದ ಕರ್ಮದಲ್ಲೂ ಕೂಡ ಅಹಂಕಾರ ಬರ್ತದೆ, ನಾನು ಮಾಡಿದೆ ಎಂಬ ಅಹಂಕಾರ ಬಂದ್ಬಿಡ್ತದೆ. ವೇದೋಕ್ತವಾದ ಕರ್ಮ ಮಾಡ್ತೀವಿ ನಾವು, ಮಾಡುವಾಗ ನಾನು ಮಾಡ್ತಾ ಇದ್ದೀನಿ, ನನ್ನ ಸಮ ಯಾರೂ ಇಲ್ಲ, ಅದಕ್ಕೋಸ್ಕರ ನಾವು ಅದನ್ನೇ ಬಲಾತ್ಕಾರ ಇನ್ನೊಬ್ಬರ ಮೇಲೆ ಹೇಳ್ತೀವಿ. ಇಲ್ಲ, ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮವೋ ಭಯಾವಹ ಅಂತ ಹೇಳಿ. ಸ್ವಧರ್ಮ ಅಂದ್ರೆ ಯಾವ್ದು ಮೊದಲು ಅದನ್ನ ನಾವು ತಿಳ್ಕೋಬೇಕಾಗಿದೆ. ಸ್ವಧರ್ಮ ಅಂದ್ರೆ ಸಾಮಾನ್ಯವಾಗಿ ನಾವು ವರ್ಣಾಶ್ರಮ ಧರ್ಮ ಅಂತ ಹೇಳ್ತಾ ಹೋಗ್ಬಿಡ್ತೀವಿ, ಅಲ್ಲ. ಸ್ವಸ್ಯ ಧರ್ಮ ಸ್ವಧರ್ಮ ಅಂತ ಹೇಳ್ತಾರೆ ಕೃಷ್ಣ. ನನ್ನ ಧರ್ಮವೇ ಬೇರೆ, ನೀವು ಇಷ್ಟ ಇದ್ದೀರಿ, ಎಲ್ಲರ ಧರ್ಮವೇ ಬೇರೆ ಅಂತ ಹೇಳಿ. ಏನ್ ಹಾಗಾದ್ರೆ ಕಾಮನ ಧರ್ಮ ಬೇರೆ, ಸ್ವಧರ್ಮ ಬೇರೆ ಅಂತ ಹೇಳ್ಬಿಟ್ರು ವೇದ. ಏನ್ ಹೇಳ್ತಾ ಇದೆ, ಕಾಮನ್ ಧರ್ಮ ಎಲ್ಲರಿಗೂ ಒಂದೊಂದು ಧರ್ಮ ಅದು ಕಾಮನ್. ಆದ್ರೆ ಸ್ವಧರ್ಮ ಬೇರೆ. ಸ್ವಧರ್ಮ ಅಂದ್ರೆ ಏನು? ಸ್ವಸ್ಯ ಧರ್ಮ ಸ್ವಧರ್ಮ. ಧರ್ಮದ ಅರ್ಥವೇನು? ಮೊದಲು ಯಾವುದನ್ನು ಮಾಡುವುದರಿಂದ ನಮಗೆ ಹಿತವಾಗ್ತೋ ಅದು ಸ್ವಧರ್ಮ ಅಂತ ಹೇಳ್ತಾರೆ ಕೃಷ್ಣ. ನಮಗೆ ಮಾಡುವುದರಿಂದ ಧಾರಣಶಕ್ತಿತ್ವ ಧರ್ಮ, ಒಂದು ಕೆಲಸ ಮಾಡೋದ್ರಿಂದ ಅದು ನಮಗೆ ಹಿತಕ್ಕೆ ಕಾರಣವಾದ ಪಶ್ಚಲ್ಲಿ ಅದನ್ನು ಸ್ವಧರ್ಮ ಅನ್ಬೇಕು ಅಂತ ಹೇಳಿದ್ರು ಕೃಷ್ಣ. ಹಾಗಾದ್ರೆ ಈ ದೃಷ್ಟಿ ನೋಡ್ತಾ ಹೋಯ್ತು ಅಂತಂದ್ರೆ, ಕೃಷ್ಣ ಹೇಳಿದಾಗೆ ಒಬ್ಬ ಜೀವನಿಂದ ಆಗ್ತಕ್ಕಂತಹ ಪಾಪಕರ್ಮವೂ ಅವನಿಗೆ ಸ್ವಧರ್ಮ ಆಗೋಯ್ತು. ಪಾಪಕರ್ಮವೂ ಅವನಿಗೆ ಸ್ವಧರ್ಮವಾಯ್ತು, ಪುಣ್ಯಕರ್ಮವೂ ಅನ್ಯ ಧರ್ಮ ಆಗೋಗ್ತಾರೆ. ಯಾವಾಗ? ಅದಕ್ಕೆ ಮನೆಯೇ ಮನುಷ್ಯಾನಾಂ ಕಾರಣ ಬಂದ ಮೋಕ್ಷ. ದಾಸರಾಯರು ಏನ್ ಮಾಡಿದ್ರಂದ್ರೆ ಮನಸ್ಸನ್ನ ಮೆಂಡು ಮಾಡ್ಲಿಕ್ಕೆ ಹೋದ್ರು. ನಾವು ಮೊದಲು ನಮ್ಮ ಬುದ್ಧಿಯೆಲ್ಲ ಕೆಡಿಸೋದೇ ನಮ್ಮ ಮನಸ್ಸು ಅಂತಕ್ಕಂಥದ್ದು. ಆ ಮನಸ್ಸನ್ನ ಮುಸುರೆ ತೊಳೆಯಬೇಕು, ಮನಸ್ಸಿನ ಮುಸುರೆ ತೊಳೆಯಬೇಕು ಅಂತ ದಾಸರು. ಆ ಮನಸ್ಸಿನ ಮುಸುರೆ ತೊಳಿಬೇಕಾಗಿದೆ ನಾವು. ಆ ಮನಸ್ಸಿನ ಮುಸುರೆ ಒಳಗಿಟ್ಕೊಂಡು ನಾವು ಮೇಲೆ ಮಸಿ ತೊಳಿತಾ ಇದ್ದೀವಿ. ಮಸಿ ದೇಹದ ಮೇಲೆ ಮಸಿ ತೊಳಿತಾ ಇದ್ವಿ. ಒಳಗಡೆಗೆ ಮುಸುರಿ ಹಾಗೆ ಅದು ಯಾವುದು? ಅಹಂಕರ್ತ ಅಂತಕ್ಕಂಥದ್ದು ಒಂದು, ಫಲಾಪೇಕ್ಷೆ ಮಾಡತಕ್ಕಂಥದ್ದೊಂದು. ಇವೆರಡೇ ಮುಖ್ಯವಾದ ತ್ಯಾಗ ಅಂದ್ರೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ತ್ಯಾಗ ಸನ್ಯಾಸ ಲಕ್ಷಣ ಮುಂದ. ಸನ್ಯಾಸ ಲಕ್ಷಣ ಏನು? ಕಾವಿ ಹುಟ್ಟಿದ್ದೇ ಅಲ್ಲ, ಮತ್ ಯಾವುದು ನಿಜವಾದ ಹಾಗಾರೆ? ಸಸನ್ಯಾಸಿ ಇತಿಜ್ಞೆಯ ನಚಾಗ್ನಿ ನನಿರಕ್ರಿಯ ಅಂದ ಕೃಷ್ಣ. ಸನ್ಯಾಸಿ ಒಬ್ಬ ಗೃಹಸ್ಥನು ಸನ್ಯಾಸಿ ಅನ್ಸ್ಕೊತಾನೆ ಎಂದ ಕೃಷ್ಣ. ಯಾವುದು ಎರಡು ತ್ಯಾಗ ಅಂತ? ಸನ್ಯಾಸದ ಲಕ್ಷಣ ಯಾವುದು? ಎರಡು ತ್ಯಾಗ ಮಾಡಬೇಕು ಅವನು. ಏನು? ತನ್ನಲ್ಲಿ ಇದ್ದಿದ್ದೆಲ್ಲ ದುಡ್ಡು ಇನ್ನೊಬ್ಬರಿಗೆ ಕೊಡೋದು ಆ ತ್ಯಾಗವಲ್ಲ ಹೇಳಿಲ್ಲ, ಅದನ್ನ ಹೇಳೇ ಇಲ್ಲ ಕೃಷ್ಣ ಭಗವದ್ಗೀತೆಯಲ್ಲಿ. ಮತ್ತೇನು? ಕರ್ತೃತ್ವಾಭಿಮಾನ ತ್ಯಾಗ, ಫಲತ್ಯಾಗ, ಇವೆರಡು ಇವೆರಡೇ ಮುಖ್ಯವಾದ ತ್ಯಾಗ ಅಂತ ಹೇಳ್ತಾರೆ ಭಗವದ್ಗೀತೆಯಲ್ಲಿ. ನಾನು ಅಹಂಕರ್ತ ಅಂಬೋದನ್ ಬಿಡು, ಅಹಂಕರ್ತ ಅಂಬೋದು ಬಿಡು. ಮತ್ತೆ ಹಾಗೆ ನಾ ಮಾಡ್ತಾ ಇದ್ದೇನೆ, ನೀವು ಮಾಡ್ತಾ ಇಲ್ಲೋ, ನೀನ್ ಮಾಡ್ತಾನೆ ಇಲ್ಲ ಅಂತ. ಕಾಯೇನ ವಾಚ ಮನಸೇಂದ್ರಿಯೇರುವ ಬುದ್ಧಾತ್ಮನಾವ ಅನುಸೃತ ಸ್ವಭಾವಂ ಕರೋತಿ ಎದ್ದೆ ಸಗಲಂ ಪರಸ್ಪೈ ನಾರಾಯಣ ಏತಿ ಸಮರ್ಪ ಏತತೆ ಭಾಗವತ ಸಂದೇಶ. ನಾವು ಕರೋಮಿ ಅಂತ ಹಾಕಿಬಿಟ್ಟಿದ್ವಿ. ಭಗವಂತ ತಾನು ಒಳಗೆ ನಿಂತ್ಕೊಂಡು ಮಾಡ್ತಾ ಇದ್ದಾನೆ, ಮಾಡೋದನ್ನು ನಾನು ಮಾಡದೆ ಅಂತ ತಿಳ್ಕೊಂಡು ಮೈ ಮೇಲೆ ಹಾಕೊತಾ ಇದ್ವಿ. ಬೀಜಿಯೊಳಗೆ ಹೋಗೋ ಮಾರಿನ ಒಳಗೆ ಕರ್ಕೊತಾ ಇದ್ವಿ. ನಾನು ಮಾಡ್ತೀನಿ ಅಂದ ಮೇಲೆ ಬಂಧಕ್ಕೂ ಆಗಿ ಹೇಳ್ತದೆ, ಮತ್ತೆ ನಾವು ಪುನಃ ಹುಟ್ಟಲೇಬೇಕಾಗ್ತದೆ ಮಾಡ್ತೀನಿ ಅಂದ್ರೆ. ನಾನು ಮಾಡ್ತಾ ಇಲ್ಲ ಅಂದ್ಬಿಟ್ರೆ ಜನ್ಮ ಮರಣ ಸಂಖ್ಯೆ ಕಡಿಮೆ ಆಗ್ತಾ ಹೋಗ್ತೀವಿ. ಅದನ್ನ ನಾವು ಹೇಳ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಈ ರೀತಿ ಇರ್ತಕ್ಕಂಥದ್ದೇನೆ, ನಾನು ಕರ್ತ ಅಂಬೋ ಅಭಿಮಾನ ಬಿಡ್ತಕ್ಕಂಥದ್ದು ಮೊದಲನೇ ತ್ಯಾಗ. ಮಾಡಿಲ್ಲ ಅನ್ನೋದು ಫಲ ಕೇಳಕ್ಕೆ ನನಗೆ ಅಧಿಕಾರವಿದೆ, ಇದು ಎರಡನೇ ತ್ಯಾಗ. ಈ ಎರಡು ತ್ಯಾಗ ಮಾಡ್ತಕ್ಕಂಥವನು ಗೃಹಸ್ಥನು ಸನ್ಯಾಸಿ ಅಂತ ಹೇಳ್ಬಿಟ್ಟ ಕೃಷ್ಣ. ಈ ಎರಡು ತ್ಯಾಗ ಮಾಡದೆ ಹೋದ ಪರಿಸ್ಥಿತಿ ಸನ್ಯಾಸಿಯೂ ಸನ್ಯಾಸಿ ಅಲ್ಲ ಅಂದ್ರು. ಅದು ಯತಿಗಳಷ್ಟೇ ಹೊರತನು ಸಮ್ಯಕ್ ನ್ಯಾಸ. ನ್ಯಾಸ ಅಂದ್ರೆ ಬಿಡ್ತಕ್ಕಂಥದ್ದು, ಒತ್ತೆ ಇರ್ತಕ್ಕಂಥದ್ದು, ಈ ರೀತಿ ಇರ್ತಕ್ಕಂಥ ಸಸನ್ಯಾಸಿ ಇತಿ. ಕೇವಲ ಅಗ್ನಿ ಕರ್ಮಗಳನ್ನು ಬಿಟ್ಟಾಗ ಸನ್ಯಾಸವಲ್ಲ. ಈ ಎರಡು ತ್ಯಾಗ ಸನ್ಯಾಸ ಲಕ್ಷಣ. ತ್ಯಾಗ ಅಂದ್ರೆ ಕರ್ತೃತ್ವಾಭಿಮಾನ ತ್ಯಾಗ, ಫಲತ. ಇದೇ ನಮಗೆ ಕಷ್ಟ. ಬೇಕಾದ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಬೇಕಾದ ಖರ್ಚು ಮಾಡಲಿಕ್ಕೆ ಸಿದ್ಧರಿದ್ದೇವೆ, ಆದ್ರೆ ನಾನು ಕರ್ತ ಅಂತ ಹೇಳಲಿಕ್ಕೆ ನಮಗೆ ಸಿದ್ಧರಿಲ್ಲ. ಯಾಕೆ? ನಾನು ಮಾಡ್ತಾ ಇದ್ದೀನಿ ಜಗತ್ತಿನೋ. ನಿನ್ನೆ ಹೇಳಿದ್ದೀನಿ ಉಪಸಂಹಾರ ದರ್ಶನ ನೇತಿ ಕ್ಷೀರವತೆ ಅಂತಕ್ಕಂಥ ಬ್ರಹ್ಮಸೂತ್ರ. ಆಕಳ ಹಾಲು ಕೊಟ್ಟ ಆಕಳೆಲ್ಲ ಭಗವಂತ ಕೊಟ್ಟಿದ್ದಾನೆ ಒಳಗೆ, ಆಕಳ ಮೂಲಕ ಕೊಟ್ಟಿದ್ದಾನೆ. ಹಾಗೆ ಭಗವಂತನ ಮಾಡಿದ ಕ್ರಿಯೆ ಈ ದೇಹದ ಮೂಲಕ ಪ್ರಕಟವಾಗ್ತಾ ಇದೆ, ಇದು ನಿಂದು ಅಂತ ತಿಳ್ಕೋಬಾರ ಅಂತ ಆಚಾರ್ಯ ಬ್ರಹ್ಮಸೂತ್ರ ಭಾಷ್ಯ ಹೇಳಿದೆ. ಯಾರು ಹೇಳಿದ್ರೂ ಇಲ್ಲ, ನಾನು ಕರ್ತ, ನಾನು ದೇವ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ, ನಾನು ಮಾಡಬೇಕು, ಮಾಡದೆ ಹೋದ ಪರಿಸ್ಥಿತಿ. ಅದಕ್ಕೋಸ್ಕರ ಸ್ವಧರ್ಮ ಅಂದ್ರೆ ಏನು? ಸ್ವಸ್ಯ ಧರ್ಮ ಸ್ವಧರ್ಮ. ಈ ದೇಹದಿಂದ ಆಗ್ತಕ್ಕಂಥದ್ದು ಯಾವುದೇ ಆದರೂ ಕೂಡ ಅದು ಅವನಿಗೆ ಜ್ಞಾನ ಇದ್ದಾಗ ಸ್ವಧರ್ಮ ಆಗ್ತದೆ, ಇಲ್ಲದೆ ಹೋದಾಗ ವೇದೋಕ್ತವಾದ ಕರ್ಮವು ವಿಧರ್ಮವಾಗ್ತದೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, பிரம்மன்யாதாய கர்மாணி சங்கம் தியக்வா கரோதிய லிப்பத்தே நச பாப்பேன பத்ம பக்தர மீவாம்பச அந்த கிருஷ்ணம். பிரம்மன்யாதாய முதக்கு ராயரு விவருத்தி ஒழுகிச்சு பரித்தாதே மம சிவார்த்தம் சொப்பூஜாத்மகானி கர்மானி கரோதி காரேதி இச்சர்த்தம் வந்த ராயர். ஈ தேகதிந்த ஆக்தக்கந்த பாப்பகுது இட் இஸ் ஃபார் மை குட் அன் மட்டு ராயர். எல்லாத்துக்கும் உண்டேன் புண்ணியகர்ம குட் அந்த ஹேளி பாபகர்ம குட் அந்த ஹேளி யாராதரு ஒப்பாரேன் ராயரு ஹேளிதாரே. ராயர் ஹேளிதாரே ஈ மாத்தன் பேரு யாரு ஹேளில கீதா விவருத்தி ஒழுகி. ஹாகர் ஏனு கர்ம மோட்சாய கர்மானி விதத்தே அகதம்யத. ஹிந்தின ஜென்மதல்லி நாவு மாடபேக்கு அந்த அந்தக்கொண்ட புண்ணியகர்மகளும் எல்லாம் மாடலிக்காகிரல்ல, பாபகர்மவும் எல்லாம் மாடலிக்காகிரல்ல. அநேக பாபகர்ம மாடுக்கு புத்தி பத்தி மாடுத்தேனும் மாடல, புண்ணியகர்மவும் மாடுக்கு புத்தி பத்தி மாடுத்தவனும் இல்ல. அது வாசனா ரூபாக உள்கொண்டிருத்த, ஆ வாசனா ரூபாக உள்கொண்டிருந்த அதன் கலியபேக்கு அந்த தேவரு ஈ அதன் நிமித்த மாட்கொண்டு ஈ தேகதல்லி நிற்கொண்டு பாபகர்ம மாட்டாரு. லெட் இட் கோ, அது ஹோபில்லது. ಯಾವಾಗ ಹೋಗ್ತದೆ? ನಾನು ಮಾಡಿಲ್ಲ, ನನ್ನ ಹಿಂದಿನ ಜನ್ಮ ಕರ್ಮ ಕಳೆಯೋದಕ್ಕೆ ದೇವರು ಮಾಡ್ತಾ ಇದ್ದಾನೆ ಸ್ವಾಮಿ, ಇದು ನಿನ್ನ ಪೂಜಾ ಅಂದಾಗ ಪಾಪಕರ್ಮವೋ ಪುಣ್ಯಕರ್ಮ ಆಗ್ತದೆ. ಈ ಜ್ಞಾನವಿಲ್ಲದೇನೆ ಅಹಂಕರ್ತ ನಾನು ಮಾಡ್ತಾ ಇದ್ದೀನಿ, ವೇದೋಕ್ತ ಕರ್ಮ ಮಾಡ್ತಾ ಇದ್ದೀನಿ, ವಿಧಿ ನಿಷೇಧ ಬದ್ಧನಾಗಿದ್ದೀನಿ ಅಂತ ಬೆಳಗಿಂದ ಸಂಜೆವರೆಗೂ ಮಾಡಿದ್ರು ಅವೆಲ್ಲವೂ ಪಾಪಕರ್ಮ ಆಗ್ತದೆ. ಅಂದಾಗ ಯಾವಾಗ ಸ್ವಧರ್ಮ ನಾ ದೇವರು ಬೆಳಗ್ಗೆ ಎದ್ಮೇ ಸಾಯಂಕಾಲದವರು ನಮ್ಮಿಂದ ಮಾಡಬೇಕಾದ ತೀರ್ಮಾನ ಆಗಿದೆ. ದೇವಿ ಆನು ಮಾಡಿದ್ದಾನೆ ಸ್ವಾಮಿ, ಇದು ನನಗೆ ಒಳ್ಳೇದಕ್ಕೆ ನೀನು ಮಾಡ್ತಾ ಇದೆಯೆಲ್ಲ ನಿನ್ನ ಪೂಜಾ, ನೀನು ಪ್ರೀತನಾಗು ಅಂದಾಗ ದೇಹದಿಂದ ಆಗ್ತಕ್ಕಂತಹ ಸಕಲ ಕರ್ಮಗಳು ಭಗವತ್ ಪೂಜಾ. ಆ ಜ್ಞಾನ ಇಲ್ಲದೆ ಹೋದಾಗ ನೀನು ಮಾಡ್ತಕ್ಕಂತಹ ಪೂಜೆಯೂ ನಿನಗೆ ಬಂಧಕ್ಕಾಯ್ತು. ಅದಕ್ಕೋಸ್ಕರವಾಗಿ ಪರಮಾತ್ಮನ ಪ್ರೀತಿ ಪಡಿಸೋದು ಮುಖ್ಯವಾದ ಗುರಿ ನಮಗೆ. ಇಲ್ಲಿ ತಂದಿದ್ದಕ್ಕೆ ದೇವರು ನಮ್ಗೆ ಎಷ್ಟು ಉಪಕಾರ ಮಾಡ್ತಾ ಇದ್ದಾರೆ. ಹೌದು, ಪರಮಾತ್ಮನ ಪ್ರೀತಿ ಪಡಿಸಲಿಕ್ಕೆ ದುಡ್ಡು ಖರ್ಚು ಮಾಡಲಿಕ್ಕೆ ದುಡ್ಡು ನಮ್ಮ ಹತ್ತಿರಲ್ಲ, ದೇಹ ದಂಡನೆ ಮಾಡಲಿಕ್ಕೆ ದೇಹದಲ್ಲಿ ಶಕ್ತಿ ಇಲ್ಲ. ಹೋಲ್ಪ ಬೇಕಾದಷ್ಟು ವೇದಾಧ್ಯಯನ ಶಾಸ್ತ್ರಾಧ್ಯಯನ ಮಾಡಂತೆ ಅಂದ್ರೆ ಅದಕ್ಕೆ ಪುರುಸೊತ್ತಿಲ್ಲ, ಅದಕ್ಕೆ ಪುರುಸೊತ್ತಿಲ್ಲ, ಇದಕ್ಕೆ ಪುರುಸೊತ್ತಿಲ್ಲ, ಇಲ್ಲ 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 ಅಂತ ಹೇಳ್ಕೊತಾ ಹೋಗ್ತೇವೆ ನಾವು. ಅಂದಾಗ ನಾವು ದೇವರು ಹ್ಯಾಂಗ ಪ್ರೀತಿ ಪಡಿಸ್ಬೇಕು? ಒಬ್ಬ ಸಾಮಾನ್ಯ ಮನುಷ್ಯನ ಪ್ರೀತಿ ಪಡಿಸ್ಬೇಕಾದ್ರೇನೆ ಎಷ್ಟೋ ಕಷ್ಟವಾಗುತ್ತೆ. ನಾವು ಎಷ್ಟು ಕೊಟ್ಟರು ಅವರು ಪ್ರೀತಿ ಇರಲ್ಲ, ಇನ್ನೂ ಬೇಕು ಇನ್ನೂ ಬೇಕು ಅಂತಿರ್ತಾರೆ. ಅಂಥದ್ದು ಆ ಭಗವಂತನ ಪ್ರೀತಿ ಪಡಿಸ್ಬೇಕಾದ್ರೆ ಎಷ್ಟು ಕಷ್ಟ ಪಡಬೇಕು? ಏನು ಏನೇನಿಲ್ಲ, ಪರಮಾತ್ಮನ ಪ್ರೀತಿ ಪಡಿಸಬೇಕಾದ್ರೆ ಅವನಷ್ಟು ಸುಲಭ ಜಗತ್ತಲ್ಲಿ ಯಾವ ತಂದೆ ತಾಯಿಗಳಿಲ್ಲ, ಯಾವ ಮಕ್ಕಳಿಲ್ಲ, ಯಾವ ಗಂಡ ಇಲ್ಲ, ಯಾವ ಹೆಂಡತಿ. ಪರಮಾತ್ಮನಷ್ಟು ಸುಲಭ ಜಗತ್ತಲ್ಲಿ ಇನ್ಯಾರು ಇಲ್ಲ. ಯಾರಿಗೆ? ಅರಿತವರಿಗೆ ಅತಿ ಸುಲಭ ಹರಿಯ ಪೂಜೆ, ಅರಿಯದವ ನಿರ್ಭಾಗ್ಯ ತಮ್ಮ ಲೋಕದೊಳಗೆ. ಪರಮಾತ್ಮನ ಪ್ರೀತಿ ಪಡಿಸಲಿಕ್ಕೆ ಮತ್ತೆ ಏನು ಮಾಡಬೇಕು? ಎಲ್ಲವೂ ನಿನ್ನ ಪೂಜಾ, ನಿನ್ನ ಪೂಜಾ, ನಿನ್ನ ಪೂಜಾ, ನಿನ್ನ ಪೂಜಾ ಸಾಕಷ್ಟೇ. ಭಗವಂತ ತನ್ನ ಪೂಜೆ ತಾನು ಮಾಡ್ಕೊತಾನೆ. ನಿನ್ನೆ ಹೇಳಿದ್ದೀನಿ, ಸ್ವಾಮಿಗಳು ಕರೆಸಿ ಪೂಜೆ ಮಾಡಿಸ್ತೀವಿ, ಪೂಜೆ ಮಾಡಿದವರು ಅವರು, ಆದ್ರೆ ನಮ್ಮ ಪುಣ್ಯ ಬಂತು ಅಂತ ಯಾಕೆ ಹೇಳಿದ್ವಿ? ಆ ಮನೆಯಲ್ಲಿ ಇದ್ದಿದ್ದಕ್ಕೆ. ಹಾಗೆ ಭಗವಂತ ಈ ದೇಹದಲ್ಲಿದ್ದು ಅನವರ್ತ ತನ್ನ ಪೂಜೆಯನ್ನು ಮಾಡ್ಕೊತಾ, ಇದು ನಿನ್ನ ಪೂಜಾ, ಇದು ನಿನ್ನ ಪೂಜಾ ಅಂದ್ರೆ. ಅದಕ್ಕೆ ಭಾಗವತ ಚತುರ್ಥ ಸ್ಕಂದದಲ್ಲಿ ಹೇಳಿರ್ತಾರೆ ಹಿಂದೆ, ತಜ್ಜನ್ಮ ತಾನೆ ಕರ್ಮಾಣಿ ತದಾಯುಸ್ತನ್ಮನೋವಚ. ಭಗವಂತನ ಜೀವನ ಸಾತ್ವಿಕ ಯಾವಾಗ? ನಮ್ಮ ಇಂದ್ರಿಯಗಳಿಂದ, ಮನಸ್ಸಿನಿಂದ, ಬುದ್ಧಿಯಿಂದ, ಎಲ್ಲ ನಮ್ಮ ಆಯುಸ್ಸಿನಿಂದಲೂ ಭಗವಂತ ಪೂಜಿಸಲ್ಪಡಬೇಕು ಅಂದಾಗ ಇದು ಭಗವಂತನ ಪ್ರೀತಿ ಪಡಿಸ್ತಕ್ಕಂಥದ್ದು. ನೋ ಸ್ಪೆಷಲ್ ಅಟೆನ್ಷನ್ ಇಸ್ ನೀಡ್. ಪರಮಾತ್ಮನ ಪ್ರೀತಿ ಪಡಿಸುವುದಕ್ಕೆ ಸ್ಪೆಷಲ್ ಅಟೆನ್ಷನ್ನೇ ಬೇಕಿಲ್ಲ ಅಂತ ಹೇಳ್ತಾರೆ ಭಾಗವತ ಹೇಳ್ತಾರೆ. ಭಾಗವತ ಹೇಳ್ತಾರೆ, ಉಪನಿಷತ್ ಹೇಳ್ತಾರೆ, ಹರಿಕನಾಮೃಸಾರ ಹೇಳ್ತಾರೆ, ಎಲ್ಲ ಭಗವಂತನ ಪೂಜಾ. ಹಾಗಾದ್ರೆ ಯಾಕೆ ಬರ್ತಾ ಇಲ್ಲ ನಮಗೆ ಅಂತಕ್ಕಂಥ ಒಂದು ಪ್ರಶ್ನೆ, ಯಾಕೆ ಬರ್ತಾ ಇಲ್ಲ ನಮ್ಮ ಜೀವನದಲ್ಲಿ? ಹರಿಕಥಾಮೃತಸಾರ ಹೊರಟಿರೋದೆ ಅದಕ್ಕೆ, ಭಾಗವತ ಹೊರಟಿರೋದು ಅದಕ್ಕೆ. ಮೊದಲೇನು ಎಚ್ಚರಿಸ್ತದೆ, ಪಿಬತ ಭಾಗವತಂ ರಸಮಾಲಯಂ ಹೊರಹೋ ರಸಿಕಾ ಭೂವಿ ಭಾವುಕಾಹ. ನಾವೇನ್ ಹೇಳ್ತೀವಿ, ಪಿಬತ ಅಂದ್ರೆ ಭಾಗವತ ನೀವು ಕೇಳ್ತಾನೆ ಇರ್ಬೇಕು, ನಾವು ಹೇಳ್ತಾನೆ ಇರ್ತೀವಿ, ನೀವು ಕೇಳ್ತಾನೆ ಇರ್ಬೇಕು. ಆದ್ರೆ ಪ್ರಯೋಜನ ಏನೂ ಆಗಲಿಲ್ಲ. ನೂರಾರು ಸಲ ಸಾವಿರಾರು ಸಲ ಭಾಗವತ ಹೇಳಿದ್ರು, ನಮ್ಮ ಮೇಲೂ ಪರಿಣಾಮ ಆಗಲಿಲ್ಲ, ಕೇಳುವುದರ ಮೇಲೂ ಪರಿಣಾಮ ಆಗಲಿಲ್ಲ. ಪ್ರಯೋಜನೇನು? ಪ್ರಯೋಜನೇನು? ಮತ್ತೆ ಪಿಬತ ಭಾಗವತಮ್ಮ ಸಂದೇಹ, ಭಗವತ್ ಸಂಬಂಧಿಯಾದದ್ದನ್ನಾಗಿ ಸ್ವೀಕಾರ ಮಾಡುವಂತ ಯಾದವಾರ್ಯರ ವ್ಯಾಖ್ಯಾನ. ಭಾಗವತಕ್ಕೆ ಯಾದವಾರ್ಯರ ವ್ಯಾಖ್ಯಾನ ಮಾಡಿದ್ದಾರೆ, ಭಗವತ್ ಸಂಬಂಧಿಯಾದದ್ದನ್ನಾಗಿ ಸ್ವೀಕಾರ ಮಾಡು. ಭಗವತ್ ಸಂಬಂಧ ನಾವು ದಿನ ದೇವರ ನೈವೇದ್ಯ ಮಾಡ್ತಾ ಇದ್ವಿ, ವೈಷ್ಣೇವಾದಿಗಳು ಮಾಡ್ತಾ ಇದ್ವಿ, ಎಲ್ಲ ಮಾಡ್ತಾ ಇದ್ವಿ, ಭಗವತ್ ಸಂಬಂಧ ಕಲ್ಪಿಸ ಅದಲ್ಲ ಅಂದ್ರೆ ಮತ್ತೆ ಭಗವತ್ ಸಂಬಂಧ ಯಾವುದು? ಅಲ್ಲಿದ್ದ ನೀವು ಕೊಡ್ತಾ ಇದ್ದೀ, ನನ್ನ ಇಂದ್ರಿಯದಲ್ಲಿ ಇದ್ದು ತಗೋತಾ ಇದ್ದೀವಿ ಸ್ವಾಮಿ, ಕೃಷ್ಣ ನಿಂದ ನೀ ತಗೋತಾ ಇದ್ದೀವಿ, ಕೃಷ್ಣ ನೀನು ಪ್ರೀತ. ಮುಗಿದೋಯ್ತು ಅಷ್ಟೇ ನಮ್ಮ ಜವಾಬ್ದಾರಿ. ನಮ್ಮ ಜವಾಬ್ದಾರಿ ಏನು? ಬೆಳಗ್ಗೆ ಪೋಸ್ಟ್ ಮ್ಯಾನು ಖಾಲಿ ಕೈಯಿಂದ ಹೋದ, ಒಂದು ಪೆನ್ನೊಂದು ಒಯ್ದ. ಅಲ್ಲಿ ಹೋಗ್ತಿರ್ಲಿಕ್ಕೆ ನೂರಾರು ಈಶ್ವರ್ಗಳು, ಮನ್ಯಾರ್ಡ್ಗಳು, ರಿಜಿಸ್ಟರ್ಗಳು ಯಾವ್ಯಾವ ಬಂದು ಎಲ್ಲ ಬಂದು ಎಲ್ಲ ತಗೊಂಡ ಹೋದ, ಎಲ್ಲ ಡೆಲಿವರಿ ಮಾಡಿದ, ಅಕ್ನಾಲೆಜ್ಮೆಂಟ್ ತಗೊಂಡ, ಹೋದ ಆಫೀಸಿಗೆ ಕೊಟ್ಟ. ತಿಂಗಳಾಗ್ತಿರ್ಲಿಕ್ಕೆ ಸಂಬಳ ಬಂತವ್ನಿಗೆ. ಮತ್ ಸಾಯಂಕಾಲ ಬರೀ ಕೈಯಿಂದ ಮನೆಗೆ ಬಂದ, ಬರೀ ಕೈಯಿಂದ ಹೋದ, ಅಲ್ಲಿ ಬಂದಿದ್ದನ್ನೆಲ್ಲ ಡೆಲಿವರಿ ಮಾಡಿದ, ಸಾಯಂಕಾಲ ಬರೀ ಕೈಯಿಂದ ಬಂದ. ತಿಂಗಳಾಗ್ತಿ ನಮ್ದು ಅಷ್ಟೇನೆ, ತರುವಾಗೇನು ತರಲಿಲ್ಲ, ಹೋಗುವಾಗೇನು ಒಯ್ಲಿಲ್ಲ. ಇಲ್ಲಿ ಇರುವಾಗ ದೇವರು ಮಾಡಿಸಿದ್ದನ್ನು ಅವನಿಗೆ ಸಮರ್ಪಣೆ ಮಾಡು, ಅಲ್ಲಿ ಏನು ಬರ್ತೋ ಅದನ್ನು ಸಮರ್ಪಣೆ ಮಾಡು. ದೇವರು ಏನನ್ನ ಮಾಡಲಿ, ಈ ದೇಹದಲ್ಲಿ ನಿಂತ್ಕೊಂಡು ಮಾಡಿದ್ದೆಲ್ಲ ನಾವು ಒಳ್ಳೆಯದಕ್ಕೆ ಮಾಡಿದ್ದಾನೆ. ಇದು ನಿನ್ನ ಪೂಜಾ, ಇದು ನಿನ್ನ ಪೂಜಾ, ಇದು ನಿನ್ನ ಪೂಜಾ, ಮನಃಪೂರ್ವಕವಾಗಿ ಅಂದ್ಬಿಡ್ತು ಅಂತಾನೆ. ದೇಹದಿಂದಾದ ಪಾಪಕರ್ಮವು ತಾನು ಈ ಜ್ಞಾನವಿಲ್ಲದ ಅನೇವಂಬಿತ್ ಮಹತ್ ಪುಣ್ಯಂ ಕರ್ಮಂ ಕರೋತಿ ತದ್ದಾಸ್ಯ ತತ್ಕ್ಷೀಯತಮೇವ ಆತ್ಮಾನವೇವ ಲೋಕ ಉಪಾಸೀತ ವೇದದ ಮಾತಿನ. ಭಗವಂತನನ್ನು ಈ ರೀತಿ ತಿಳಿದುಕೊಳ್ಳದೇನೆ ಮಹತ್ತರವಾದ ಪುಣ್ಯಕರ್ಮ ಅದೆಲ್ಲೂ ಅರ್ಥ, ಅದೆಲ್ಲ ಪಾಪಕರ್ಮವಾಗಿ ಹೋಗ್ತದೆ. ಅದಕ್ಕೋಸ್ಕರ ಆತ್ಮಾನಮೇವ ಲೋಕಂ ಉಪಾಸೀತ, ನೀನು ಬಿಂಬನಾಗಿರ್ತಕ್ಕಂತಹ ಶ್ರೀಹರಿಯನ್ನೇ ನೀನು ಉಪಾಸನೆ ಮಾಡು ಅಂತ ತಿಳ್ಕೊಂಡು ವೇದ ನಮ್ಗೆ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಈ ರೀತಿ ಇರ್ತಕ್ಕಂತಹ ಬೆಳಗ್ಗೆ ಎದ್ದ ಮೇಲೆ ರಾತ್ರಿವರೆಗೂ ದೇಹದಿಂದ ಆಗ್ತಕ್ಕಂತಹ ಇಂದ್ರಿಯಗಳಿಂದ ಆಗ್ತಕ್ಕಂತಹ ಸಕಲ ಕರ್ಮಗಳು ಭಗವತ್ ಪೂಜಾ. ಹಾಗೆ ಮಾಡದೆ ಹೋದಾಗ ಎಲ್ಲೂ ಇರ್ತದೆ. ಬೆಳಗ್ಗೆ ಎದ್ದಮೇಲೆ ನಮಗೆ ಒಂದು ಸ್ವಲ್ಪ ಗೈಡ್ ಲೈನ್ ಅಷ್ಟೇ ಹೇಳ್ತಕ್ಕಂತಹ ಭಗವತ್ ಪೂಜೆ. ಬೆಳಗ್ಗೆ ಎದ್ಮೇಲೆ ನಾವು ಮಧುಲು ತಜ್ಜನ್ಮ ತಾನೆ ಕರ್ಮಾಣಿ, ನಾರದ ಉಪದೇಶವೂ ಹೌದು, ಹರಿಕಥಾಮೃತಸಾರದ ಉಪದೇಶವೂ ಹೌದು. ಬೆಳಗ್ಗೆ ಎದ್ಮೇಲೆ ಮಧುಲು ನಾವು ಮಾಡ್ತಕ್ಕಂತಹ ಕ್ರಿಯೆ ಏನು? ಮಧುಲು ಮಾಡ್ತಕ್ಕಂತಹ ಕ್ರಿಯೆ ಮಲಮೂತ್ರ ವಿಸರ್ಜನೆ, ಮಲಮೂತ್ರ ವಿಸರ್ಜನೆ. ಅದು ಹೇಯವಾದ್ದು ಅಂತ ನಾವು ಇರಲಿ ಲೌಕಿಕ ದೃಷ್ಟಿಯಿಂದ ಇಟ್ಕೊಳ್ಳಿ, ಆದರೆ ಜ್ಞಾನೀಯ ದೃಷ್ಟಿಯಿಂದ ಅದು ಭಗವತ್ ಪೂಜಾ ಅಂದು. ಭಗವತ್ ಪೂಜಾ ಅಂದ್ರೆ ಏನು? ಎಲ್ಲಾದ್ರು ಹೇಯವಾದ್ದು, ಎಷ್ಟು ಮುಚ್ಚಿಗಾಸೆ ವಿಚಾರಗಳು ಮಾಡ್ಕೋಬೇಕು ಅಂತ ಹೇಳ್ತಾರೆ. ಭಗವತ್ ಪೂಜಾ ಅಂದ್ರೆ ಅಯ್ಯೋ ದಡ್ಡ ನೀನಲ್ಲೋ ಒಳಗೆ ಅಪಾನ ಪ್ರಾಣ ದೇವರು ಮಾಡ್ತಾ ಇದ್ದಾರೆ. ಅಪಾನ ಪ್ರಾಣ, ಅಪಾನ ವ್ಯಾನ ಉದಾನ ಸಮಾನ ಪಂಚ ಪ್ರಾಣ. ಕೃಷ್ಣ ಹೇಳಿದ್ದಾನೆ, ಮುಚ್ಚಿತ್ತ ಮದ್ಗತ ಪ್ರಾಣ ಬೋಧೆಯಂತೆ ಪರಸ್ಥಂ ತೇಷಾಂ ಸತತಯುಕ್ತ ನಾಂ ಭವಿತಾಂ ಪ್ರೀತಿ ಪೂರ್ವಕಂ ದದಾಮಿ ಬುದ್ಧಿ ಯೋಗಂ ತಮ್ ಏನ ಮಾಫಿ ಅಂತ ಗೀತಾವಾಕ್ಯ ಕೃಷ್ಣ. ಈ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಏನು ಒಳಗಡೆ ಪಂಚಪ್ರಾಣದ ದೇಹದಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ, ಒಬ್ಬರು ಉಸಿರಾಡಿಸ್ತಾ ಇದ್ದಾರೆ, ಒಬ್ಬರು ದೇಹದ ಕೊಳೆ ಹೊರಗೆ ಹಾಕ್ತಾ ಇದ್ದಾರೆ, ಒಬ್ಬರು ಉಂಡನ್ನ ಜೀರ್ಣ ಮಾಡ್ತಾ ಇದ್ದಾರೆ, ಒಬ್ಬರು ಅದನ್ನು ವಿಭಾಗ ಮಾಡ್ತಾ ಇನ್ನೊಬ್ಬ ಎಲ್ಲ ಮುಟ್ಟಿಸ್ತಾ ಇದ್ದಾರೆ. ಇಷ್ಟು ವ್ಯಾಪಾರ ದೇವರ ಒಳಗೆ ನಡೀತಾ ಇದೆಯಲ್ಲ, ಅದೇ ನಮಗೋಸ್ಕರ ಮಾಡಿಸ್ತಾ ಇದ್ದಾರೇನು? ಪ್ರಾಣದೇವರು ಉಸಿರಾಡಿಸ್ತಾ ಇದ್ದಾರೆ ನಮ್ಮಿಂದ, ಪ್ರಾಣ ಶ್ವಾಸೋಚ್ಛ್ವಾಸ ಮಾಡಿಸ್ತಾ ಇದ್ದಾರಲ್ಲ, ನಾವು ಬದುಕಿರ್ಲಿ ಅಂತೇನು ಅಲ್ಲ, ಮತ್ತೇನಾಗೆ ಹಂಸ ಮಂತ್ರ ಅಂತ. ಹಂಸರೂಪಿಯಾದ ಪರಮಾತ್ಮ ಹಂಸ ಸೋಹಂ ಸ್ವಾಹ ಅಂತಕ್ಕಂಥ ಮಂತ್ರ ತ್ರಯ ಮಾಲ ಷಡಕ್ಷರ ಹಂಸ ಮಂತ್ರ ಅಂದಾಗ ಪ್ರಾಣದೇವರು ನಮ್ಮಿಂದ ಉಸಿರಾಡಿಸೋ, ನಾವು ಬದುಕಿರ್ಲಿಂತಲ್ಲ, ಅವ್ರಿಗೇನು ನಾವು ಬದುಕಿದ್ದರೇನು ಸತ್ತರೇನು ಅವ್ರಿಗೇನು ಆಗಬೇಕಾಗಿಲ್ಲ. ಅದೇ 21,600 ಶ್ವಾಸರೂಪ ಹಂಸ ಮಂತ್ರ ಜಪವನ್ನು ತಾವು ಮಾಡಿ ಈ ಜಡದೇಹದಿಂದ ಮಾಡಿಸಿ ನಮ್ಮ ಪುಣ್ಯ ಕೊಡ್ತಾ ಇದ್ದಾರೆ. ಇಷ್ಟು ಅನುಸಂಧಾನ ಮಾಡಿದ್ರೆ ಸಾಕು, ಮಾಡೋರು ಅವರು ಬೆಳಗಿಂದ ಅಹೋರಾತ್ರಿ ಮಾಡ್ತಾ ಇದ್ದಾರೆ 21,600 ಶ್ವಾಸರೂಪ ಹಂಸ ಮಂತ್ರ ಜಪ ಅವರು ಮಾಡ್ತಾ ಇದ್ದಾರೆ. ಮಾಡಿಬಿಟ್ಟು ಸ್ವಾಮಿ ಇದು ನಿನ್ನ ಪೂಜಾ ಅಂತಾರೆ ಅಂದುಬಿಟ್ಟು. ಹಾಗಾದ್ರೆ ಎಲ್ಲರಿಗೂ ಒಂದೇ ಫಲ, ಅದೇ ಜಗನ್ನಾಥ ದಾಸನ್, ಸತ್ವರಿಗೆ ಸುಖ ಸಂಸಾರ ಮಿಶ್ರರಿಗೆ ಅಧಮ ಜನರಿಗೆ ಅಪಾರ ದುಃಖಗಳು ಇವ ಗುರು ಪವಮಾನ ಸಲಹೆ ಮಂದು. ಒಬ್ಬೇ ಪ್ರಾಣದೇವರು ಮುಖ್ಯ ಪ್ರಾಣದೇವರು ಹಂಸ ಮಂತ್ರ ಜಪ ಮಾಡಿ ಒಬ್ಬೊಬ್ಬರು ಒಂದು ರೀತಿ ಫಲ ಆಗ್ತೇನೆ. ಯಾಕೆ? ಸಾತ್ವಿಕರಿಗೆ ಮೋಕ್ಷಕ್ಕೆ ಕಾರಣವಾಗುತ್ತೆ, ರಾಜಸರಿಗೆ ಅಹಂಕಾರ ಮದೋನ್ಮತ್ತೆ ಕಾರಣವಾಗುತ್ತೆ, ತಾಮಸರಿ ಮಿಥ್ಯಾಜ್ಞಾನಕ್ಕೆ ಕಾರಣ. ಯಾಕೆ? ಪಾತ್ರೆಯೊಳಗೆ ಏನದ ಅದೃಷ್ಟ. ಒಂದು ಗ್ಯಾಸ್ ಎರಡು ಒಲೆ ಮೇಲೆ ಒಂದು ಪಾತ್ರೆಯೊಳಗೆ ಕಬ್ಬಿನ ಹಾಲು ಎಣ್ಣಂತೆ, ಇನ್ನೊಂದು ಪಾತ್ರೆಯಲ್ಲಿ ಸಮುದ್ರ ನೀರೇನ. ಇರ್ತಕ್ಕಂತಹ ವ್ಯಕ್ತಿ ಒಬ್ಬನೇ, ಗ್ಯಾಸ್ ಸಿಲಿಂಡರ್ ಒಂದೇ, ಪೈಪ್ ಒಂದೇ, ಆದ್ರೆ ಕಬ್ಬಿನ ಹಾಲಿನ ಪಾತ್ರೆಯೊಳಗೆ ಬೆಲ್ಲ ಉಳ್ಕೊಂತು, ಸಮುದ್ರ ನೀರಿನ ಪಾತ್ರೆ ಉಪ್ಪು ಉಳ್ಕು. ಯಾಕೆ ಅಂದ್ರೆ ಆ ಪಾತ್ರೆಯೊಳಗೆ ಏನದ ಹಾಗುಳ್ಕು. ಹಾಗೆ ಒಬ್ಬೇ ಮುಖ್ಯ ಪ್ರಾಣದೇವರು ಮಾಡಲು ಜೀವನ ಸ್ವರೂಪ ಯೋಗ್ಯತಾನುಸಾರವಾಗಿ ಆ ಕ್ರಮ ಸಂಗ್ರಹವಾಗ್ತಿತ್ತು. ಅಂದಾಗ ಬೆಳಗ್ಗೆದ್ದು ಎರಡೇ ನಿಮಿಷ, ಇದಕ್ಕೆ ಎರಡೇ ನಿಮಿಷ ಹಂಸ ಮಂತ್ರ ಅನುಸಂಧಾನಕ್ಕೆ ಎರಡು ಅನುಸಂಧಾನ ಮಾಡಿಬಿಡ್ತೇನೆ. ನಾವು ರಾತ್ರಿ ಮಲಗಿದಾಕೊಂಡು ಉಸಿರಾಡಿದ್ರೆ ನಮ್ಮ ಯೋಗ್ಯತಾನುಸಾರ ಪುಣ್ಯ. ಇದು ಭಗವತ್ ಪೂಜೆ ಅಂದಾಗ ಹಾಗೆ ಅಪಾನ ಪ್ರಾಣದೇವರು ಬೆಳಗ್ಗೆ ಎದ್ದು ನಮ್ಮ ದೇಹದ ಕೊಳೆಯೆಲ್ಲವನ್ನು ಹೊರಗೆ ಹಾಕ್ತಾ, ನವದ್ವಾರಗಳಿಂದ ಹೊರಗೆ ಹಾಕ್ತಾ ಇದ್ದಾರೆ ಅಪಾನ ಪ್ರಾಣದೇವರು. ನಮ್ಮ ದೇಹ ನವದ್ವಾರಗಳಿಂದ ಹೊರಗೆ ಹಾಕ್ತಾ ಇದೆ. ಯಾಕೆ? ನಮಗೆ ಸ್ಟಾಗ್ನೆಟ್ ಆಗ್ತದೆ, ನಮ್ಮ ಮಲಬದ್ಧತೆ ಆಗಬಾರದು ಅಂತ ತಿಳ್ಕೊಂಡಲ್ಲ ಕಾನ್ಸ್ಟಿಪೇಷನ್. ಮತ್ತೆ ಯಾತಕ್ಕೆ? ಭಗವಂತ ವಾಸವಾಗಿರ್ತಕ್ಕಂತಹ ಗೃಹ ಇದು, ಅದನ್ನು ಸ್ವಚ್ಛ ಮಾಡ್ತಾ ಇದ್ದೀವಿ. ನಾವು ಬೆಳಗ್ಗೆ ಎದ್ದು ದೇವರ ಮನೆ ಕಸ ಬಿಡ್ತೀವಿ, ಕಸ ಎಲ್ಲ ಹೊರಗೆ ಹಾಕ್ತೀವಿ. ಯಾಕೆ ಅಂದ್ರೆ ಅಲ್ಲಿ ಸಾಲಿಗ್ರಾಮಗಳಿದ್ದಾವೆ, ಪ್ರತಿಮಾಗಳಿದ್ದಾವೆ, ಅಲ್ಲಿ ಸರ್ವಮೂಲ ಗ್ರಂಥಗಳಿದ್ದಾವೆ, ಭಾಗವತಾದ ಪುರಾಣಗಳಿದ್ದಾವೆ, ಸ್ವಚ್ಛ ಮಾಡಬೇಕು, ಪವಿತ್ರವಾದ ಜಾಗ ಅಂದ. ಅಲ್ಲಿರ್ತಕ್ಕಂತಹದ್ದೆಲ್ಲ ಜಡ ಪ್ರತಿಮಾಗಳು, ಜಡವಾದ ಪುಸ್ತಕಗಳು, ಆದ್ರೆ ಅಲ್ಲಿ ಭಗವಂತ ಇದ್ದಾನೆ ಅಂತ ತಿಳ್ಕೊಂಡು ಆ ಜಾಗ ಸ್ವಚ್ಛ ಮಾಡ್ತೀವಿ. ಇಲ್ಲಿ ಜಾಗೃತನಾಗಿದ್ದಾನೆ ಸ್ವಾಮಿ, ತನ್ನ ಅನೇಕ ಪರಿವಾರದೊಂದಿಗೆ ಇಡೀ ಬ್ರಹ್ಮಾಂಡದಲ್ಲಿ ಇರ್ತಕ್ಕಂತಹದ್ದೆಲ್ಲ ನಮ್ಮ ದೇಹದಲ್ಲಿ ಉಂಟು, ಅದು ಬ್ರಹ್ಮಾಂಡ, ಇದು ಪಿಂಡಾಂಡ ಅಂದಾಗ ಸಕಲ ಪರಿವಾರ ಸಮೇತನಾಗಿ ಭಗವಂತ ಇರ್ತಕ್ಕಂತಹ ಒಂದು ಪಟ್ಟಣ ಇದು. ಅಂತ ಪಟ್ಟಣ ದೇವಗ್ರಹ ಅದನ್ನು ಸ್ವಚ್ಛ ಮಾಡ್ತಾ ಇದ್ದಾರೆ ಅಪಂಪ್ರಾಂತಿ ಮಾಡುವಾಗ. ಸ್ವಾಮಿ ಇದು ನಿನ್ನ ಪೂಜಾ ಅಂತ, ನಾವು ಅರ್ಜಿತಿ ಇದು ನಿನ್ನ ಪೂಜಾ ಅಂದ್ಬಿಟ್ರೆ ಮುಗಿದೇ ಹೋಯ್ತು. ಅವರೇನು ಅಪಾನ ಪ್ರಾಣ ದೇವತೆ ಎಲ್ಲಾ ಕೊಳೆ ಹೊರಗೆ ಹಾಕಿ ನಿನ್ನ ಪೂಜಾ ಅಂತ, ನಾವು ಅವ್ರಿಗೆ ಸ್ವಾಮಿ ಇದು ನಿನ್ನ ಪೂಜಾ ಅಂದ್ರೆ ನಮ್ಮ ಪೂಜಾ ಪುಣ್ಯ ಬಂದೋಯ್ತು. ಅದಾದ ಮೇಲೆ ಮತ್ತೆ ಮುಖ ತೊಳ್ಕೊತೀವಿ ನಾವು. ಮುಖ ತೊಳ್ಕೊಂಡಾಗ ಆದ ಅದನ್ನು ಅಂತ ಜಗನ್ನಾಥ್ ಗೋಳಕಗಳು ರಮಾರಮಣನ ನಿಜಾಲಯೋ ಸಂಪ್ರಕ್ಷಾಲನೆಯ ಸಂಮಾರ್ಜನೆ ಎಂದು. ಇವೆಲ್ಲ ಗೋಳಕ, ಇವೆಲ್ಲ ಒಂದೊಂದು ಪ್ರತಿಮೆ. ಕಣ್ಣು ಎಂಬುದು ಸೂರ್ಯ ಪ್ರತಿಮೆ, ಕಿವಿ ಎಂಬುದು ದಿಗ್ದೇವತೆಗಳು, ಮೂಗಿನಲ್ಲಿ ಅಶ್ವಿನಿ ದೇವತೆಗಳು, ಒಂದೊಂದು ಇಂದ್ರಿಯಲ್ಲಿ ಒಬ್ಬೊಬ್ಬ ದೇವತೆಗಳಿದ್ದಾರೆ. ನಾವು ಮುಖ ತೊಳ್ಕೊತೀವಿ, ಬಾಯಿಯಲ್ಲಿ ಅಗ್ನಿ ಇದ್ದಾನೆ, ಎಲ್ಲಾ ದೇವತೆಗಳು ಇದ್ದಾರೆ. ಆ ದೇವತೆಗಳು ಪ್ರತಿಮಾ ಸ್ವಾಮಿ, ಇದೆಲ್ಲ ಅಂತರ್ಯಾಮಿಯ ನೀತಿ, ಇದು ನಿನ್ನ ಪ್ರತಿಮಾ, ನಿನ್ನ ಪೂಜಾ ಇದು. ಮುಖ ತೊಳ್ಕೊತಾ ಇರೋದು ನಮ್ಮದು, ಆದ್ರೆ ಅನ್ನೋದು ಭಗವಂತನ ಪೂಜಾ. ಯಾಕೆ ಭಗವಂತ ಇದ್ದಾನೆ ಆ ಪ್ರತಿಮಾದಲ್ಲಿರುವುದಕ್ಕಿಂತಲೂ ಜಾಗೃತನಾಗಿದ್ದಾನೆ ಪರಮಾತ್ಮೆಯೇ. ನಮ್ಮ ಕಣ್ಣಿನಲ್ಲಿ ಜಾಗೃತನಾಗಿದ್ದಾನೆ, ಮೂಗಿನಲ್ಲಿ ಜಾಗೃತನಾಗಿದ್ದಾನೆ, ಬಾಯಿಯಲ್ಲಿ ಜಾಗೃತನಾಗಿದ್ದಾನೆ. ಈ ಸಾಕ್ಷಾತ್ ಪ್ರತಿಮ ಪರಮಾತ್ಮ ಅಂದಾಗ ಅಲ್ಲಿ ಪರಮಾತ್ಮನ ಪ್ರತಿಮೆ ತೊಳಿತಾ ಇದ್ದೀವಿ. ಒಂದು ಮನಸ್ಸಿಗೆ ಬಂದ ಸಾಕು, ಇದಕ್ಕೇನು ಸಂಕಲ್ಪ ಬೇಕಿಲ್ಲ, ಮಂತ್ರಾಸ್ತಿನೂ ಇರಬೇಕಿಲ್ಲ, ಏನೇನು ಬೇಕಿಲ್ಲ, ನಿನ್ನ ಮನಸ್ಸಿನಾಗೆ ಇವೆಲ್ಲವೂ ನಿನ್ನ ಗೋಳಕಗಳು ಸ್ವಾಮಿ, ಇವೆಲ್ಲ ಪ್ರತಿಮೆಗಳು, ಇದು ನಿನ್ನ ಪೂಜಾ ಅಂತ. ಅಲ್ಲಿಂದ ಆದ್ಮೇಲೆ ಸ್ನಾನ ಮಾಡ್ತೀವಿ. ಸ್ನಾನ ಮಾಡುವಾಗ ಅದನ್ನು ಬಿಂಬನಾದ ಶ್ರೀಹರಿಗೆ ಅಭಿಷೇಕ ಅನ್ನುವಂತ ಜಗನ್ನಾಥದಾಸು. ಶ್ರೀವರನಿಗೆ ಅಭಿಷೇಕವೆಂದರಿದು ಈ ವಸುಂಧರಿಯೊಳಗೆ ಬಲ್ಲವರು ಆವಜಲದಲ್ಲಿ ಬಿಂದರಿಯೋ ಗಂಗಾದಿ ತೀರ್ಥಗಳು. ತಾ ಒಲಿದು ಬಂದು ಅಲ್ಲಿ ನೆಲೆಸಿ ಈ ವಕಲಾರ್ಥಗಳ ನರಿಯದ ಜೀವರು ಅವರ ತರಂಗಿಳಿ ನೈದಿದರೆ ಫಲವೇನು. ಈ ಬಿಂಬನಾದ ಶ್ರೀಹರಿ ಪ್ರತಿಮಾದಲ್ಲಿ ಈ ದೇಹದಲ್ಲಿದ್ದಾನೆ. ಇದು ಪರಮಾತ್ಮನೇ ಚಲಪ್ರತಿಮೆ. ಆ ಜಡ ಪ್ರತಿಮೆಗಂತಲೂ ಚಲಪ್ರತಿಮೆಯಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಅಂತಕ್ಕಂಥದ್ದುಂಟು. ಸ್ವಾಮಿ ಇದು ನಿಮ್ಗೆ ಅಭಿಷೇಕ ಮಾಡ್ತಾ ಇದ್ದೀನಿ, ಗಂಡಸರಾದ ಪುರುಸೂಕ್ತ ಹೇಳ್ಕೊಂಡು ನಾನೇ ದೇವರಂತಲ್ಲ, ಒಳಗೆ ಭಗವಂತ ಇದ್ದಾನೆ, ಭಗವಂತನ ಪ್ರತಿಮೆ, ಅದು ಜಡ ಪ್ರತಿಮೆ, ಇದು ಚಲಪ್ರತಿಮೆ, ಅಷ್ಟೇ ವ್ಯತ್ಯಾಸ ಅಂತಕ್ಕಂಥದ್ದು. ಅಲ್ಲಿ ಅನುಸಂಧಾನ ಬೇಕು, ಇಲ್ಲಿ ಅನುಸಂಧಾನವೇ ಬೇಕಿಲ್ಲ, ಸದಾ ಜಾಗೃತನಾಗಿದ್ದಾನೆ ಭಗವಂತ. ಸ್ವಾಮಿ ನಿನಗೆ ಅಭಿಷೇಕ ಇದು ಅಂತಂದು ಬಿಟ್ರೆ ಗಂಗಾದ ಸಕಲ ತೀರ್ಥಗಳ ಸ್ಥಾನ ಫಲ ಇಲ್ಲೇ ಬಂದೋಯ್ತು. ಈ ಅನುಸಂಧಾನ ಬಂತು, ನೀನು ಈ ಅನುಸಂಧಾನ ಗಂಗಾ ನದಿಯಲ್ಲಿ ಮುಳುಗಿದ್ರು ನಿನ್ ಗಂಗಾ ಸನ್ನಿಧಾನ ಅಲ್ಲಿಲ್ಲ, ನಿಂಗೆ ಗಂಗಾ ಸ್ನಾನ ಫಲ ಬರಲ್ಲ. ಯಾಕೆ? ಕಲೋ ಪಂಚಸಹಸ್ರ ಅಂತೆ ಗಂಗಾ ತೆಕ್ಷತಿ ಮೇದಿನಿಂ, ಕಲೋ ದಶಸಹಸ್ರ ಅಂತೆ ದೇವಾ ತೆಕ್ಷಂತಿ ಮೇದಿನಿಂ. ಕಲಿಯುಗದಲ್ಲಿ 5000 ವರ್ಷವಾದ ಮೇಲೆ ಈ ಗಂಗಾದೇವಿ ಭೂದೇವಿ ಭೂಮಿಯನ್ನು ಬಿಟ್ಬಿಡ್ತಾರಂತೆ ಭಗವಂತನ ಆಜ್ಞೆ ಅದು ಮೊದಲೇನೆ. ಯಾಕೆ ಬರೋವಾಗಲೇ ಹೇಳಿದ್ರು, ಸ್ವಾಮಿ ನನ್ನ ಸ್ವಭಾವನೇ ಎಲ್ಲರ ಪಾಪ ಕಳೀತಕ್ಕಂಥದ್ದು, ಎಲ್ಲರೂ ಪಾಪ ನನ್ನ ಮೇಲೆ ಬಿಡ್ತಾರೆ, ಹೋಗ್ಬಿಡ್ತು, ನನ್ನ ಗತಿಯೇನು ಅಂದಾಗ ಹೇಳಿದ್ದ. ನೋಡು, ತೀರ್ಥೀಕರುವಂತೆ ತೀರ್ಥಾನಿ ಜ್ಞಾನಿಗಳಾಗಿರ್ತಕ್ಕಂತಹ ಭಗವದ್ ಭಕ್ತರು ಬಂದು ನಿನ್ನಲ್ಲಿ ಸ್ನಾನ ಮಾಡ್ತಾರೆ, ಸ್ನಾನ ಮಾಡಿದ್ರೆ ನಿನ್ನ ಪವಿತ್ರ ಮಾಡ್ತಾರೆ ಅಂತ ಹೇಳು. ನೀನು ಪಾಪಿಷ್ಟ ಪಾಪ ತಗೋ, ಆದ್ರೆ ಆ ಪಾಪ ಕಳೆಯೋರು ಭಗವದ್ ಭಕ್ತರಾದ ಜ್ಞಾನಿಗಳು ಬಂದು ಸ್ನಾನ ಮಾಡ್ತಾರೆ, ಆಗ ನೀವು ಶುದ್ಧ ಆಗ್ತೀನಿ ಅಂತ ಹೇಳಿದ್ರು. 5000 ವರ್ಷವಾದ ಮೇಲೆ ಅಂಥವ್ರು ಅಪರೂಪ ಆಗ್ತಾರಾದ್ರೆ ಈ ಭೂಮಿ ಬಿಟ್ಟು ಅಂತ ಹೇಳಿದ ಪರಮಾತ್ಮ. ಹಾಗ ನಾವು ಹೋದ ವರ್ಷ ಹೋಗಿದ್ವಿ, ಈಗ ನಾಳೆ ನಾಡ್ದು ಹೋಗ್ಬೇಕು ಅಂದ್ಕೊಂಡಿವಿ ನಾವು, ಹಾಗ ನಾವು ಯಾಕೆ ಹೋಗ್ಬೇಕು? ಹಾಗಲ್ಲ, ಸನ್ನಿಧಾನ ಯಾವಾಗ ಬರ್ತದೆ? ಬಿಂಬನಾದ ಶ್ರೀಹರಿಗೆ ಅಭಿಷೇಕ ಅಂದಾಗ ಸನ್ನಿಧಾನ. ಇಲ್ಲ, ನಾನು ಗಂಗಾ ಸ್ನಾನ ಅಹಂಕರಿಷ್ಯ ಇದ್ದ ಗಂಗಾನು ಹೋಗ್ತದೆ ಅಷ್ಟೇ ಅಲ್ಲಿ. ಅದಕ್ಕೆ ಬಿಂಬನಾದ ಶ್ರೀಹರಿ ಅದಕ್ಕೆ ಅಷ್ಟು ದೂರ ಯಾಕೆ ಹೋಗಿ? ಇಲ್ಲೇನೆ ನೀನು ಬಿಂಬನಾದ ಶ್ರೀಹರಿಗೆ ಅಭಿಷೇಕ ಅಂತ ತಿಳ್ಕೊಂಡು ನೀನು ಸ್ನಾನ ಮಾಡಿಬಿಡ್ತದೆ, ಬಿಸಿನೀರಿನ ಹಂಡದಲ್ಲಿ ಎಲ್ಲಾ ತೀರ್ಥಗಳೆಲ್ಲ ಬಂದು ಸೇರ್ಕೊಂಡ್ಬಿಡ್ತೀನಿ, ಎಲ್ಲ ತೀರ್ಥ ಸ್ನಾನ ಫಲ ಇಲ್ಲೇ ಬಂದು ಹೋಗ್ತೀನಿ ಅಂದಾಗ ಎಷ್ಟು ಸುಲಭ. ಸ್ನಾನ ಮಾಡುವಾಗ ಮಾಡದಂತೂ ಅನಿವಾರ್ಯ, ಸ್ನಾನ ಮಾಡಲೇಬೇಕಲ್ಲ. ಮಾಡುವಾಗ ಒಂದು ಅನುಸಂಧಾನ ಇಲ್ಲಿ, ಬಿಂಬನಾದ ನಿನಗೆ ಅಭಿಷೇಕ ಸ್ವಾಮಿ ಇದು, ಕೃಷ್ಣ ನೀನು ಪ್ರೀತನಾಗು, ಅದು ನೀನೇ ಮಾಡಿಕೊಳ್ತಾ ಇದ್ದೀವಿ, ಕೃಷ್ಣ ನೀನು ಪ್ರೀತನು. ಆಮೇಲೆ ಊಟ ಮಾಡ್ತಾ ಇದ್ವಿ, ಊಟ ಮಾಡುವಾಗ ಎಲ್ಲಾರಿಗೂ ನೋವು ಹೋಗ್ತಾ ಇದೆ, ದೇವರ ನೈವೇದ್ಯ ನಾವು ಮಾಡ್ತೀವಿ, ಎಲ್ಲಾ ಮಾಡ್ತೀವಿ, ದೇವರು ತಗೋತಾರೆ ಏನಲ್ಲಿ ಮಾಡ್ತೀವಿ, ತೆಗೆದು ಹಾಕ್ತೀವಿ. ಆದರೆ ನಾವು ಊಟ ಮಾಡುವಾಗ ಎಲ್ಲಾ ದೇವತೆಗಳು ಹಂಚ್ತಾನೆ ಪರಮಾತ್ಮ, ಮೊದಲು ತಾನು ತಗೊಂಡ್ಬಿಡ್ತಾನೆ. ಊಟ ಅಂತಕ್ಕಂತಹದ್ದು ದೊಡ್ಡ ಯಜ್ಞ ಅಂದನು ಕೃಷ್ಣ ಭಗವದ್ಗೀತೆಯಲ್ಲಿ. ದೊಡ್ಡ ಯಜ್ಞ ಉಂಡು ಉಣಿಸಿದ್ದು ನಿನ್ನ ಯಜ್ಞವೆಂಬರು. ತಾನು ಪರಮಾತ್ಮ ತಾನು ತಗೊಂಡ್ಬಿಡ್ತಾನೆ ಮೊದಲು. ಒಂದು ತುತ್ತು ನಾವು ಬಾಯೊಳಗಿಸ್ಕೊಂಡ್ಬಿಡ್ತೇವೆ, ಎಷ್ಟು ರಸ ಅದ ಗೊತ್ತದ ಅನುಭವಿಸ್ತವನಿಗೆ. ಭಗವದ್ ಭೋಗ್ಯ ರಸ, ಲಕ್ಷ್ಮೀ ಭೋಗ್ಯ ರಸ, ರುಜುಭೋಗ್ಯ ರಸ, ತತ್ವಾಭಿಮಾನಿ ಭೋಗ್ಯ ರಸ, ಇಷ್ಟು ರಸಗಳವೇ ನಾವು ಅನುಭವಿಸ್ತೇವೆ. ಶಬ್ದ ಪರಿಸರ ಪರಮಾತ್ಮ ಮೊದಲು ತಂದು ತಾನು ತಗೊಂಡ್ಬಿಡ್ತಾನೆ. ಆಮೇಲೆ ಲಕ್ಷ್ಮೀದೇವಿ ವಿಭಾಗ ಮಾಡಿ ಪರಮಾತ್ಮ ಲಕ್ಷ್ಮೀದೇವಿ ಕೊಡ್ತಾನೆ. ಸ್ವಾತಂತ್ರ್ಯ ತಗೊಂಬೋ ಯೋಗ್ತಿಲ್ಲ ಲಕ್ಷ್ಮೀದೇವಿಗೆ. ಆಮೇಲೆ ಬ್ರಹ್ಮವಾಯು ಸರಸ್ವತಿ ಭಾರತೀ ದೇವಿಯರು ಕೊಡ್ತಾರೆ. ಆಮೇಲೆ ಎಲ್ಲ ಉಳಿಕಿ ತತ್ವಾಭಿಮಾನಿ ದೇವತೆಗಳು, ವರ್ಣಾಭಿಮಾನಿ ದೇವತೆಗಳು, ನಡ್ಡಭಿಮಾನಿ ದೇವಿ ಎಷ್ಟು ಸಂದರಿಸಿಕೊಂಡಿಪ್ಪರು ನಮ್ಮ ದೇಹದಲ್ಲಿದ್ದಾರೆ. 72,000 ನಾಡಿಗಳು ನಡ್ಡಭಿಮಾನಿ ದೇವಿ ಎಲ್ಲರಿಗೂ ಹಂಚಿಕೊಡ್ತಾನೆ ದೇವರು. ಹಂಚಿಕೊಟ್ಟು ಆಮೇಲೆ ನಮ್ಮ ಅನುಭವಕ್ಕೆ ಇಷ್ಟು ಜನಗಳ ಪ್ರಸಾದ ರೂಪ ನಮ್ಮ ಅನುಭವಕ್ಕೆ ತಂದ್ಕೊಂಡು ಇಷ್ಟು ತಿಳ್ಕೊಂಡ ಸಾಕು ಅಂತ ಉದ್ದವ. ತಯೋಪಭುಕ್ತ ಸರಗಂಧ ವಾಸೋಲಂಕಾರ ಚರ್ಚಿತ ಉಚ್ಚಿಷ್ಟ ಭೋಜನೋ ದಾಸಾಹ ತವ ಮಾಯಾಂ ಜಯವಿ. ಸ್ವಾಮಿ, ನಾವು ಅನುಭವಿಸೋದೆಲ್ಲ ನೀನು ಉಂಡು ಬಿಟ್ಟ ಉಚ್ಚಿಷ್ಟ ಸ್ವಾಮಿ. ನೀನು ತಗೊಂಡು ಎಲ್ಲಾ ದೇವತೆಗಳ ಅವರವರ ರಸವನ್ನು ಕೊಟ್ಟು, ಒಬ್ಬರು ರಸ ಬೇರೆ, ಒಬ್ಬರು ರಸ ಬೇರೆ, ಯಾರ್ಯಾರು ಎಲ್ಲ ರಸಗಳು ಬೇರೆ ಬೇರೆ. ನಾವು ಸಾರ ಸೊಟ್ಟು ಕೊಡ್ತಾ ಇದ್ದೀವಿ. ಪೋಸ್ಟ್ ಮ್ಯಾನು ಒಂದು ಆಫೀಸಿನ ಕಾಗದ ಎಲ್ಲ ಕಟ್ ಕಟ್ಬಿಡ್ತಾನೆ. ಪೋಸ್ಟ್ ಮ್ಯಾನ್ ಏನ್ ಮಾಡ್ತಾನೆ, ಒಂದು ಆಫೀಸಿನ ಕಾಗದ ಎಲ್ಲ ಕಟ್ ಕಟ್ಬಿಡ್ತಾನೆ. ತಗೊಂಡು ಹೋಗಿ ಆಫೀಸರ್ ಟೇಬಲ್ ಮೇಲೆ ಇಟ್ಬಿಡ್ತಾನೆ. ಅವನ್ ಎಲ್ಲಾರು ಡೆಲಿವರ್ ಮಾಡ್ಲಿಕ್ಕೆ ಹೋಗಲ್ಲ ಸೆಕ್ಷನ್ ವೈಸ್, ಯಾಕೆ ಅವನಿಗೆ ಗೊತ್ತಿಲ್ಲ ಜವಾಬ್ದಾರಿ ಅವನ ಅಧಿಕಾರಿ ಇದು. ಆಮೇಲೆ ಆಫೀಸರ್ ಬರ್ತಾನೆ, ನೋಡ್ತಾನೆ, ಕಟ್ ಬಿಸ್ತಾನೆ, ಯಾವ್ಯಾವ ಸೆಕ್ಷನ್ ಬೇಕೋ ಅದು ಕಳಿಸ್ಕೊಡ್ತಾನೆ. ಹಾಗೆ ನಮ್ದಷ್ಟೇ, ದೇವರಿಗೆ ಕೊಟ್ಟು ಬಿಡಬೇಕು. ಸ್ವಾಮಿ, ನಿನ್ನ ಕೈಲಿ ಕೊಟ್ಟಿದ್ದು ನೀನು ಅಧಿಕಾರಿ. ಯಾವ ರಸ ಯಾವುದು, ಲಕ್ಷ್ಮೀ ಭೋಗ್ಯ ರಸ ಯಾವುದು, ರುಜು ಭೋಗ್ಯ ರಸ ಯಾವುದು, ತತ್ವಾಭಿಮಾನಿ ಭೋಗ್ಯ ರಸ ಯಾವುದು, ಒಬ್ಬೊಬ್ಬ ರಸಗಳೇ ಬೇರೆ ಬೇರೆ, ಅದನ್ನೆಲ್ಲ ವಿಭಾಗ ಮಾಡ್ತಾನೆ ದೇವರು. ಎಷ್ಟು ಕೆಲಸ ದೇವರು ಮಾಡ್ತಾ ಇದ್ದೀನಿ. ನಾವು ಊಟ ಮಾಡಿದ್ರೊಳಗೆ ದೇವರು ಬೇಡವಾದದ್ದನ್ನು ಹೊರಗೆ ಹಾಕ್ತಾನೆ ಅಪಾನ ಪ್ರಾಣ ದೇವರ ಮೂಲಕವಾಗಿ. ಇನ್ನು ದೇಹದ ಬೆಳವಣಿಗೆಗೆ ಎಷ್ಟು ದುಡಿತಾ ಇದ್ದಾನೆ ದೇವರು ನಮಗೋಸ್ಕರ. ಒಳಗಡೆ ಮಾಂಸಕ್ಕೆ ಯಾವ್ದು ಹೋಗಬೇಕು, ರಕ್ತ ವೃದ್ಧಿ ಆಗುವುದಕ್ಕೆ ಯಾವ್ದು ಹೋಗಬೇಕು, ಅಸ್ಥಿ ಬೆಳೆಯುವುದಕ್ಕೆ ಯಾವ್ದು ಹೋಗಬೇಕು, ಚರ್ಮಕ್ಕೆ ಯಾವ್ದು ಹೋಗಬೇಕು, ಮಜ್ಜಕ್ಕೆ ಯಾವ್ದು ಹೋಗಬೇಕು, ಮೇಧಸ್ಸಿಗೆ, ಇಷ್ಟೆಲ್ಲ ವಿಭಾಗ ಮಾಡಿ ಒಳಗೆ ದೇಹವನ್ನು ಬೆಳೆಸ್ತಾ ಇದ್ದಲ್ಲ, ಒಂದು ಥ್ಯಾಂಕ್ಸ್ ಹೇಳ್ತಾ ಇದ್ದೀವಂತ ದೇವರಿಗೆ. ನಾವು ಪೂಜೆ ಮಾಡ್ತೇವೆ, ನಾ ಅಹಂಭಾವದಿಂದ ಪೂಜೆ ಮಾಡ್ತಾ ಇದ್ದೀವಿ ಅಷ್ಟೇ. ಈ ಕೃತಜ್ಞತೆಗೋಸ್ಕರ ಇಷ್ಟು ಉಪಕಾರ ಮಾಡ್ತೀವಿ ಸ್ವಾಮಿ, ನಾನು ಏನು ಮಾಡಬಲ್ಲೆ ಎಂಬುವ ಜ್ಞಾನದಿಂದ ಒಂದೇ ತುಳಸಿದಾಗ ಸಾಕು. ಈ ಜ್ಞಾನವಿಲ್ಲದೇನೆ ನೀನು ಏನು ಮಾಡಿದ್ರು ಪರಮಾತ್ಮ ಶ್ರೀ ದುರ್ಜನರ ಸೇವೆಯನ್ನಲ್ಲ ಅಪ್ರತಿಮಲ್ಲ ಜಯಕೆಲ್ಲ. ಇಂಥ ಜ್ಞಾನ ಇರ್ತಕ್ಕಂಥವ್ ಪುರಂದಾಸ್ ಹೇಳಿದ್ರು, ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವಾ ಇಂದಿರಾ ರಮಣಗೆ ಅರ್ಪಿತವೆನ್ನೋವೋ ಒಂದೇ ಮನದಲ್ಲಿ ಸಿಂಧು ಶಯನ ಮುಕುಂದಗೆನೆ ಎಂದೆಂದು ವಾಸಿಪನ ಮಂದಿರದೊಳಗೆ ಹೂವ ತರುವರ ಮನೆಗೆ ಹುಲ್ಲ ತರುವ ಅವಲ ಕುಮೀರಮಣ ಇವಗಿಲ್ಲ ಗರುವಾವ ಹೂವ ತರುವರ ಮನೆಗೆ ಹುಲ್ಲ ತರುವ ಹೇಳ್ತಾ ಇದ್ದಾರೆ. ಒಂದು ವೇಳ ತುಳಸಿ ಎಲ್ಲಾರು ಹೇಳ್ತೀವಿ, ಲಕ್ಷ ತುಳಸಿ ಹೇಳ್ತೀವಿ ಅಂತೀವಿ, ಕೋಟಿ ಏನ್ ಮಾಡ್ ತಗೊಂಡು. ಭಗವದ್ವಿಷಯವಾದ ಜ್ಞಾನ ಇಲ್ಲ, ಟೋಟಲ್ ಸರೆಂಡ್ರೆನ್ಸ್ ಇಲ್ಲ, ಅಹಂ ಕರ್ತ ಎನ್ನೋ ಅಭಿಮಾನದಿಂದ ನೀ ಲಕ್ಷ ತುಳಸಿ ಅಲ್ಲ ಕೋಟಿ ತುಳಸಿ ಎಂದು ಪರಮಾತ್ಮ ಸ್ವೀಕಾರ ಮಾಡಲ್ಲ. ನಭಜತೆ ಉಮನೀಶ ನಾಮ ಸಹಿಜಾಂ ಹರಿರನಾಥ ಧನಪ್ರಿಯೋ ರಸಜ್ಞ. ಮನಸ್ಸು ಕೊಡಬೇಕು ನಾವು. ಆ ಮನಸ್ಸು ಕೊಡ್ತಕ್ಕಂತಹ ಕ್ರಮವನ್ನು ನಮ್ಮ ಭಾಗವತವು ಉಪದೇಶ ಮಾಡ್ತಾ ಇದೆ. ಅದನ್ನ ಆ ರೀತಿ ಇನ್ನು ಸಾಧನೆಯು ನಾವೆಲ್ಲರೂ ಸಾರಾಸಿ ಒಂದೇ ಹೇಳ್ತಾ ಹೋಗ್ತೀವಿ. ನೀನು ಇದನ್ನು ಮಾಡಿದ್ರೆ ಉಂಟು, ಅದೇ ನಾಣ್ಯದ ಸ್ಥಿತಿಗೆ ವೇದವಾದ ರಥ ಪರ್ಥ ನಾಣ್ಯದ ಸ್ಥಿತಿಗೆ ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡಲಿಲ್ಲ ಎಂಬ ಸಮಾಚಾರ. ಕೃಷ್ಣ ಭಗವದ್ಗೀತೆ ಎಷ್ಟು ಸಾಧನ ಮಾರ್ಗಗಳನ್ನು ತಿಳಿಸಿದ್ದಾನೆ ಗೊತ್ತಾ? ಭಾಗವತರು ಹೇಳ್ತಾ ಇದೆ, ಅದು ಈ ಷಷ್ಠ ಸ್ಕಂದದಲ್ಲಿ ಪ್ರಣಯ ಬರ್ತಾ ಇಲ್ಲ. ಭಾಗವತರು ಸಪ್ತಮ ಸ್ಕಂದದಲ್ಲಿ ಬರ್ತಾ ಇದೆ, ಏಕಾದಶ ಸ್ಕಂದದಲ್ಲಿ ಬರ್ತಾ ಇದೆ, ಆಮೇಲೆ ಪ್ರಥಮ ಸ್ಕಂದದಲ್ಲಿ ಬರ್ತಾ ಇದೆ, ಈ ಷಷ್ಠ ಸ್ಕಂದದಲ್ಲಿ ಈ ಪ್ರಮೇಯ. ಅದಕ್ಕೆ ಮಧ್ಯೆ ತೋರಿಸಬೇಕಾಗಿರ್ತದೆ. ಯಾಕೆ ಹೇಳ್ತಾ ಇರೋದು ಭಾಗವತ, ಭಾಗವತ ಸಂದೇಶವನ್ನೇ ತಿಳಿಸ್ತಾ ಹೋದ್ರೆ ಅದಕ್ಕೋಸ್ಕರವಾಗಿ ಇಲ್ಲಿ ಅಪ್ರಸಕ್ತವಾದರೂ ಭಾಗವತ ಸಂದೇಶ ಇದು ಅಂತ ತಿಳಿಸ್ತಾ ಅದಷ್ಟೇ. ಈ ಭಾಗವತ ಸಂದೇಶ ಏನು? ಭಾಗವತ ಸಂದೇಶ ಅಂತಕ್ಕಂಥದ್ದೇನಿದೆ, ಎಲ್ಲಾ ಭಗವಂತನ ಪೂಜೆ ನಾವು ಮಾಡ್ತಾ ಇದೀವಲ್ಲ, ಹಾಗಾದ್ರೆ ಇಲ್ಲ ಅನುಸಂಧಾನ ಇಲ್ಲ. ಅನುಸಂಧಾನ ಇಲ್ಲದೆ ಹೋದಾಗ ಪರಮಾತ್ಮ ಸ್ವೀಕಾರ ಮಾಡೋದಿಲ್ಲ. ಅಹಂ ಕರ್ತ ಅಂತ ಹೇಳಿ ಮಾಡಿದ್ರು. ಈಗ ಬಲಿಚಕ್ರವರ್ತಿ ಸರ್ವಸ್ವ ದಾನ ಮಾಡಿದೆ, ಪಾಪ ಶುಕ್ರಾಚಾರ್ಯ ಬೇಡ ಅಂದರು. ಸೇನಾಧಿಪತಿಗಳು ಬೇಡ ಅಂದರು, ಮಂತ್ರಿಗಳು ಬೇಡ ಅಂದರು, ಎಲ್ಲರೂ ಬೇಡ ಅಂದರು, ಎಲ್ಲರ ಮಾತು ಮಿಕ್ಕು ಸರ್ವಸ್ತು ದಾನ ಮಾಡಿಬಿಟ್ಟ ಬರಿ ಚಕ್ರವರ್ತಿ. ಪರಮಾತ್ಮ ನನ್ನ ಪಾದದಿಂದ ಅಂತ ಮೂರು ಪಾದ ಅಂತ ಹೇಳಿದ್ದ. ಆಯ್ತು, ಬೆಳೆದ 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 ತ್ರಿವಿಕ್ರಮ ರೂಪ ತಗೊಂಡ. ಆಮೇಲೆ ನೋಡ್ತಾನೆ, ಒಂದು ಪಾದದಿಂದ ಭೂಮಿಯೆಲ್ಲ ಆಕ್ರಮಿಸಿಬಿಟ್ಟ, ಒಂದು ಪಾದದಿಂದ ಸ್ವರ್ಗ, ಅದು ಮೂರನೇ ಪಾದಕ್ಕೆ ಆಗಿಲ್ಲ. ಅಲ್ಲೋ ಬಲಿ ಎಷ್ಟೆಷ್ಟೋ ಮಾತಾಡಿದಿ, ಮೂರು ಪಾದ ಕೊಡೋ ಯೋಗ್ತಿಲ್ಲ, ಏನೇನೋ ಮಾತಾಡಿದಲ್ಲ ನೀವು, ವರ್ಣಪಾಸದಿಂದ ಬಂತು ಅಂತ ಹೇಳ್ಬಿಟ್ಟ ಗರುಡದೇವರಿಗೆ. ವರ್ಣಪಾಸದಿಂದ ಬಂಧಿಸಿಬಿಟ್ಟು ನ್ಯಾಯವೇನ್ರಿ ಇದು? ಪರೀಕ್ಷಿದ್ರಾದ ಕೇಳಿದ ಪಾಪ ಅಲ್ಲ, ಸರ್ವಸ್ವ ದಾನ ಮಾಡಿದ್ದಾನೆ ಪಾಪ, ಏನೇನು ಮುಚ್ಚಿಟ್ಟಿಲ್ಲ ಬಲಿಚಕ್ರವರ್ತಿ, ಅಂಥವನಿಗೆ ಇಂಥ ಶಿಕ್ಷೆ ಕೊಡಬಹುದೇ ದೇವರು? ನ್ಯಾಯ ದೇವರು ಅನ್ಯಾಯವಾಗಿ ಎಂದು ಮಾಡಲ್ಲ, ಅವನು ಯಾವಾಗಲೂ ಅವನು ಸಮ ಅವನು. ಅದಕ್ಕೋಸ್ಕರ ವೈಷಮ್ಯ ನೈರ್ಗಿಣ್ಯಾದಿ ದೋಷವಿಲ್ಲ. ಮತ್ತೆ ಯಾಕೆ ಕೊಟ್ಟ ಬಲಿಚ? ಅವನಿಗೆ ಒಂದು ಪಾಪ ಬಂದಿತ್ತು ಬಲಿಚಕ್ರವರ್ತಿ. ಏನು ಪಾಪ? ನಾವು ದಿನ ಇಂಥವ್ ಎಷ್ಟು ಮಾಡ್ತಿದ್ದೇನು? ದೇವರು ನಿನ್ನ ನಮ್ಮನ್ನು ಬಂಧಿಸಿ ಅಂದ್ರೆ ಸಂಸಾರ ಪಾಸ್ತ ಬಂಧಿಸ್ಬಿಟ್ಟ ಅಂತ ಇಟ್ಕೊಳ್ಳಿ, ಸಂಸಾರ ಪಾಸ್ತಿದ್ರೆ ನಮ್ಮನ್ನು ಕಟ್ಟಾಕ್ಬಿಟ್ಟ ದೇವರು. ಅದೇ ಆ ಪಾಸ ಕೊಟ್ಟು ಏನು ನನ್ನದು ನಾನು? ಈಗ ನಾವು ದಾನ ಕೊಡ್ತೀವಿ ಅಂತ ಹೇಳ್ತೀವಿ. ದಾನದ ಅರ್ಥ ಏನು? ನಮ್ಮ ವೇದ ರೀತಿಯಲ್ಲಿ ಸತ್ವಧ್ವಂಸಪೂರ್ವಕ ಪರಸ್ತು ಆಪಾದನಮೇವಾನು. ನಾವು ಮಾಡೋ ದಾನ ಇದು, ಜ್ಞಾನಿಗೆ ಮಾಡ್ತಕ್ಕಂತಹ ದಾನ ಬೇರೆ, ನಾವು ಮಾಡ್ತಕ್ಕಂತಹ ದಾನ ಬೇರೆ. ಏನು? ಒಂದು ಪದಾರ್ಥ ನಾವು ಒಬ್ಬರಿಗೆ ಕೊಟ್ಟಿವಿ. ನಾವಿವತ್ತು ಕೊಡೋವಾಗ ಇದು ನನ್ನದು, ನಾನು ಇದುವರೆಗೂ ಇದ್ರ ಓನರ್ ಆಗಿದ್ದೆ, ನಾನು ಇದ್ರ ಒಡೆಯನಾಗಿದ್ದೆ, ಈ ವಸ್ತು ನಿಮಗೆ ಕೊಟ್ಟಿದ್ದೇನೆ, ನಿಮ್ಮ ಒಡೆತನವನ್ನು ನಾನೇ ಒಪ್ಪಿಕೊಂಡಿದ್ದೇನೆ, ಇದಮ್ಮ ನಮ್ಮಮ್ಮ ನಮ್ಮಮ್ಮ ಮೊದಲು ನನ್ನ ಒಡೆತನವೇ ಇಲ್ಲ ಅದರ ಮೇಲೆ. ನನ್ನ ಒಡೆತನ ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಮ್ ಶಾಸ್ತ್ರ ದೃಷ್ಟಿಯಿಂದ ಈ ಜಗತ್ತಿನಲ್ಲಿ ಯಾರಾದ ಸ್ವಂತ ವಸ್ತು ಅಂತಕ್ಕಂಥದ್ದಿಲ್ಲ, ಎಲ್ಲ ಭಗವಂತನ ಅಧೀನಕ್ಕೆ ಒಳಪಟ್ಟಿರ್ತಕ್ಕಂಥದ್ದು. ಅವನು ನಾನು ಯಾರೋ ಮನೆಗೆ ಹೋಗಿ ಅವ್ರ ಮನೆಗೆ ಪದಾರ್ಥ ದಾನ ಕೊಡ್ತೀನಿ ನಗ್ಲಿಕ್ಕಿಲ್ಲ. ಹಾಗೆ ಭಗವಂತನಿಂದ ಅಧೀನವಾಗಿರ್ತಕ್ಕಂಥದ್ದನ್ನ ಭಗವಂತನಿಗೆ ಕೊಡ್ತೀನಿ ಅನ್ಬೇಕಾರೆ. ಯಾತ್ರಿಗೆ ಹೋಗ್ಬೇಕಾದ್ರೆ ಬೆಳ್ಳಿ ಬಂಗಾರವೇ ನಾವು ಬಾಧಿಸಿ ಬಿಟ್ಟು ಹೋಗ್ತೀವಿ, ನಿಮ್ಮನೆಗೆ ಇಟ್ಟು ಹೋಗ್ತೀವಿ ಅಂತ ಯಾರೋ ಸ್ನೇಹಿತರ ಮನೆಗೆ ಇಟ್ಟು ಒಂದು ಪೆಟ್ಟಿಗೆಯೊಳಗಾಗಿ ಯಾತ್ರಿ ಮುಗಿಸ್ಕೊಂಬಂದ್ರು. ಏನ್ರಿ ನಮ್ಮ ಪೆಟ್ಟಿಗೆ ಕೊಡ್ರಿ ಅಂದ್ರೆ ಸ್ವಲ್ಪ ತಾಳ್ರಿಂದ ಏನು ಅಂದ್ರೆ ಸಂಕಲ್ಪ ಮಾಡ್ತೀನಿ. ಏನ್ ನಿಮ್ದ ನಿಮ್ ಯಾವಾಗ ಹುಚ್ಚಿಡಿತು ಅಂದ್ರು? ನಾನ್ ನಿಮ್ಮನ ನಮ್ ಪೆಕ್ಕಿ ತಂದಿಟ್ಟು ಹೋಗಿದ್ದೀನಿ, ನಮ್ ಪೆಕ್ಕಿ ನಮ್ ಕೊಡೋದಕ್ಕೆ ದಾನ ಕೊಡ್ತೀವಿ ಅಂತ ಹೇಳಿದ್ರೆ ನಿಮ್ಮ ತಲೆ ಯಾವಾಗ ಕೆಡ್ತು? ಹಾಗೆ ಭಗವಂತ ತೇನ ಚಕ್ತೇನ ಹುಂಜೀತ ಮಾಗುತ್ತಿದ್ದನು. ಭಗವಂತಂದು ಸ್ವಾಮಿ ನೀನು ಕೊಟ್ಟಿದ್ದು ನೀನ್ ತಗೊಂಡ್ ಹೇಳ್ಬೇಕು ಅಷ್ಟೇ ಹೊರತು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರು. ಹರಿಯ ಕರುಣದಳಾದ ಭಾಗ ನಾವು ಇನ್ನು ಶ್ರಾದ್ದಾದಿಗಳಿಗೆ ಮಯ ಸಂಪಾದಿತ ಪದಾರ್ಥೇಶು ಎಷ್ಟು ಅಹಂಭಾವನೆ ನಾನು ಸಂಪಾದನೆ ಮಾಡಿದ್ದೇನೆ. ಬೇಕಾದ ಮಂತ್ರ ಹಾಕಿದರೆ ತಪ್ಪು, ಮಂತ್ರ ಹಾಕಿದಷ್ಟೇ ಸರಿ ಅಂತ ಹೇಳಲಿಕ್ಕಾಗಲ್ಲ, ಅದು ಶಾಸ್ತ್ರಕ್ಕೆ ಅನುಸೃತವಾಗಿರಬೇಕು. ಅದಕ್ಕೋಸ್ಕರವಾಗಿ ಮಯ ಸಂಪಾದಿತ ಪದಾರ್ಥೇಶು ನಾನು ಸಂಪಾದನೆ ಮಾಡಿದ್ದೇನೆ, ಬೇಕಾದ ಅಡಿಗೆ ಮಾಡಿಸು. ಎದ್ದಿರೋಯ್ತು ನಗದು ಬಿದ್ದೋಯ್ತು ಸ್ವಾಮಿ. ಯಾವಾಗ್ಲೂ ಸ್ವಾಮಿ ಇದು ನಿನ್ನ ನೀ ತಗೋತಾ ಇದ್ದೀವಿ ಸ್ವಾಮಿ, ನಾನು ಕೊಡೋ ಯೋಗ್ಯತೆಯು ನನಗೆ ಜಡವಾದ ದೇಹ ಇದು, ನೀನಿದ್ದು ತಗೋತಾ ಇದ್ದೀವಿ. ಕೃಷ್ಣ ನೀನು ಪ್ರೀತನಾಗು, ಕೃಷ್ಣ ನೀನು ಪ್ರೀತನಾಗು, ನೀನು ಪ್ರೀತನ ನಾನು ಮಾಡ್ತಾ ಇದ್ದೀನಿ ಅಂತಲ್ಲ, ನಾನು ಕೊಡ್ತಾ ಇದ್ದೀನಿ ಅಂತಲ್ಲ. ನೀನು ಒಬ್ಬನಲ್ಲಿ ನಿಂತಾಡುವನು, ಮತ್ತೊಬ್ಬನಲ್ಲಿ ನೋಡುವನು, ಬೇಡುವನೊಬ್ಬನಲ್ಲಿ ನೀತುವನು, ನೀಡುವವನು ಮಾತಾಡುವನು ಬೆರಗಾಗಿ ಅಂದಾಗ ಈ ಜ್ಞಾನ ಬರುತ್ತೆ. ಇದು ಭಾಗವತದ ಸಂದೇಶ ಪೂಜ್ಯ ಪೂಜಕ ಭಾವದಿಂದ. ಅದಕ್ಕೋಸ್ಕರವಾಗಿ ನಮ್ಮ ಇಡೀ ಜೀವನವೇ ಭಗವತ್ ಪೂಜಾ. ನಮ್ಮ ಜೀವನ ಜ್ಞಾನಿಯಾಗಿರ್ತಕ್ಕಂಥವನಿಗೆ ಬೆಳಿಗ್ಗೆ ಮೇಲೆ ರಾತ್ರಿ ಮಲಗುವವರಿಗೆ ಮಾಡ್ತಕ್ಕಂತಹ ಸಕಲ ಕರ್ಮಗಳು ಭಗವಂತನ ಪೂಜೆ. ಯಾವಾಗ ಅನುಸಂಧಾನ ಇರಬೇಕು ಹೇಗೆ ಅದನ್ನು ತಿಳ್ಕೊಬಾರ್ದು. ಅದು ನಮ್ಮ ಅನುಸಂಧಾನ ತಾನಾಗಿ ಬರ್ತಾ ಹೋಗಬೇಕು ಅಷ್ಟೇ ಹೊರತು, ಎಲ್ಲವೂ ಉಸಿರಾಡ್ತಕ್ಕಂಥದ್ದು, ಭೋಜನ ಮಾಡ್ತಕ್ಕಂಥದ್ದು, ಮಲಗ್ತಕ್ಕಂಥದ್ದು ಎಲ್ಲ ಹೇಳ್ತಾ ಮಕ್ಕಳ ಆಡಿಸುವಾಗ ಮಡದಿಗಳು ಅಕ್ಕರಿದೆ ನೆಲೆಯುವಾಗ ಅಂದ ಕೃಷ್ಣ ಜಗನ್ನಾಥ ದಾಸರು. ಎಲ್ಲವೂ ಭಗವತ್ ಪೂಜೆ. ನೀನೇ ಸನ್ಯಾಸಿ ಆಗು ಅಂತ ಹೇಳಲಿಲ್ಲ, ನೀ ಸಂಸಾರದಲ್ಲಿ ಇರು ಅಂತ ಹೇಳಿದ. ಇರೋವಾಗ ನೀನು ಅನುಭವಿಸಿದ್ದೆಲ್ಲ ನನ್ನದೆಂಬುದೊಳಗೆ ನಿನ್ನದೇ ಹರಿಯನ್ನೊಂದು ನಿಜ. ನನ್ನದು ಅಂದ್ರೆ ಬಿದ್ದೆ, ನಿಂದು ಅಂದ್ರೆ ಗೆದ್ದೆ, ಅಷ್ಟೇ ಅಷ್ಟೇ. ಏನೇ ನೀ ಬೇಕಾದ ಸುಖ ಅನುಭವಿಸಬೇಡ ಅಂತ ಹೇಳಲ್ಲ ದೇವರು. ಅನುಭವಿಸುವಾಗ ನನ್ನದು, ನಾನು ಸಂಪಾದನೆ ಮಾಡಿದ್ದೇನೆ, ನಾನು ಬೇಡ. ನೀನು ಕೊಟ್ಟಿದ್ದೀ ಸ್ವಾಮಿ, ಒಂದು ರೀತಿಯಲ್ಲಿ ಕೊಟ್ಟಿದ್ದೀ, ನನ್ನ ಬಿಂಬನಾಗಿದ್ದು ನೀವು ಸ್ವೀಕಾರ ಮಾಡ್ತಾ ಇದ್ದೀವಿ. ಏನಾಗಿದೆ ಅಂದ್ರೆ ದೇವರ ಜ್ಞಾಪಕವೇ ನಮ್ಗೆ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ? ಅವನು ನೋಡಬೇಕೆಂಬ ಕಳಕಳಿಯೂ ನಮಗಿಲ್ಲ. ಹೇಳ್ತಾ ಇದ್ದೀನಿ, ನಮ ಪರಸ್ಮಯ ಪುರುಷಾಯ ಭೂಯಸೆ ಸದುದ್ಭವ ಸ್ಥಾನ ನಿರೋಧಳಿಯಜ ಗೃಹೀತ ಶಕ್ತಿ ತೃತಿಯಾಯಿ ದೇಹಿನಂ ಅಂತರ್ಧವಾಯ ಅನುಪಲಬ್ಧವರ್ತ್ಮನೆ ಎಂದು ವಿಶ್ವಸ್ತಿ ಏನೇ ಇತ್ತೆ ಬಹಳ ಸಾರ್ವಧಾರದಲ್ಲಿ. ನಮ್ಮ ಒಳಗೆ ಇದ್ರೂ ದೇವರು ನಮಗೆ ಸಿಗ್ತಾ ಇಲ್ಲ. ಒಳಗೆ ಇದ್ದ ನಮ್ಮನ್ನು ಉದ್ದಾರ ಮಾಡ್ತಕ್ಕಂತಹ ಪ್ರಭು ನಾವು ಎಲ್ಲೆಲ್ಲೂ ಹೋಗಬೇಕಾದಿಲ್ಲ. ಮೊನ್ನೆ ಉದಾಹರಣೆ ಕೊಟ್ಟು ಆ ಫ್ಯೂಸ್ ಅನ್ನು ತಂತಿ ಉದಾಹರಣೆ ಕೊಟ್ಟು ದೇವರು ಹೇಗಿದ್ದಾನೆ ಬಿಂಬ ಅಂತಕ್ಕಂತಹ ಮೊನ್ನೆ ಹೇಳಿದೆ. ಆ ರೀತಿ ಒಳಗಿದ್ದಾನೆ. ಯಾಕೆ ನಮ್ಗೆ ಸಿಗ್ತಾ ಇಲ್ಲ? ಮತ್ತೆ ಅವನಿಗೆ ಜ್ಞಾಪಕವೇ ಇಲ್ಲ ನಮಗೆ. ಅವನಿಗೆ ಜ್ಞಾಪಕವೇ ಇಲ್ಲ. ಜ್ಞಾಪಕ ಯೋಜನೆ ಬೇಕಾದಷ್ಟು ಮಂತ್ರ ಹೇಳ್ತೀವಿ, ವೇದಾಧ್ಯಯನ ಮಾಡ್ತಿದ್ವಿ, ಶಾಸ್ತ್ರಾಧ್ಯಯನ ಮಾಡ್ತಾ ಇದ್ವಿ, ಬೇಕಾದಷ್ಟು ಮಾಡ್ತಾ ಇದ್ವಿ, ಜ್ಞಾಪಕ ಇಲ್ಲ ಅಂತ ಹೇಳ್ತಿರಲ್ಲ. ಅಷ್ಟೇ ಸೌಟ್ನಾಗ ಅಷ್ಟೇ ಅದು ದರ್ವಿ ಪಾಕರ ಸಮ್ಯತ ಅಂತ ಕೃಷ್ಣ ಗರುಡ ಪುರಾಣದಲ್ಲಿ ಹೇಳಿದಾಗ. ಮತ್ತೆ ಏನಾಗಾರಿ, ಮತ್ತೆ ದೇವರನ್ನ ಜ್ಞಾಪಿಸ್ಕೋ, ಯಾಕೆ ಜ್ಞಾಪಿಸ್ಕೋಬೇಕು? ಮಂತ್ರ ಹೇಳ್ತೀವಿ ಅಲ್ಲ, ನೀನು ಅನುಭವಿಸೋಗಾಗಲ್ಲ. ಸ್ವಾಮಿ ತಗೊಂಡು ನಾನು ಕೊಡ್ತಾ ಇದ್ದಾನೆ ಎನ್ನುವ ಜ್ಞಾನ. ಸ್ವಾಮಿ ಕೃಷ್ಣ ಇದು ನಿನ್ನ ಪೂಜಾ, ಇದು ನಿನ್ನ ಪೂಜಾ, ಇದು ನಿನ್ನ ಪೂಜಾ. ಅದನ್ನೇ ಕನಕದಾಸನು, ತನು ನಿನ್ನದೋವೋ ಜೀವನ ನಿನ್ನದೋವೋ ಅನುದೀನದಲ್ಲಿ ಭಾಗ ಸುಖ ದುಃಖ ನಿನ್ನದಯ್ಯ. ತನು ನಿನ್ನದೋವೋ ಜೀವನ ನಿನ್ನದೋವೋ ಸವಿನುಡಿ ವೇದ ಪುರಾಣ ಶಾಸ್ತ್ರಗಳ ಕಿವಿಯಲ್ಲಿ ಕೇಳುವ ಕಥೆ ನಿನ್ನದೋ. ನವಮೋಹನ ಅಂಗಿಯರ ರೂಪವ ಕಣ್ಣಿಂದ ಯವೇ ಇಕ್ಕದೆ ನೋಡುವ ನೋಟ ನಿನ್ನದಯ್ಯ. ತನು ನಿನ್ನದು ಒಡಗೂಡಿ ಗಂಧ ಕಸ್ತೂರಿ ಪರಿಮಳಂಗಳ ಬಿಡದೆಲೆ ಪಿಸಿಕೊಂಬುದು ನಿನ್ನದೋ. ಷಡುರಸದನ್ನಕ್ಕೆ ನಲಿದಾಡುವ ಜಿಹ್ವೆ ಕಡು ರುಚಿಗೊಂಡಾರೆ ಆ ರುಚಿ ನಿನ್ನದಯ್ಯ. ತನು ನಿನ್ನದೋ